ब्रह्मं भंगरहितं अजडं विमलं सदा आनंदतीर्थमतुलं भजेतापत्रयापहं मिथ्यासिद्धान्तदुद्ध्वान्त विध्वंसनचक्षणः जयतीत्याकतनिर्भासतां नो हृदम्बरे अर्थिकल्पितकल्पोऽयं प्रत्यक्तिगतकेसरी व्यासतीर्थ गुरुर्भूयाद् अस्मदिष्टातसिद्धे तपोविद्याविरक्त्यादि सद्गुणवगाकरानं वादिराजगुरुन् वन्दे हयग्रीवदाश्रयान् पूज्य राघवेन्द्राय चिद्रमृतायता भजतां कल्पवृक्षया नमतां कामधेनवे दुर्वायुध्वान्तवे वैष्णवेन्दीवरेन्दवे श्रीराघवेन्द्रगुरुवे नमो चिन्तयाळवे आपादमणिपर्यन्तं गुरूणामाक्यं स्मरेत् तेन विघ्नाः प्रणश्यन्ति सिद्ध्यन्त मनोरथाः हरिः ओं श्रीगुरुभ्यो नमः ನಾವು ಶ್ರೀ ವಾದರಾಜ ಸ್ವಾಮಿಗಳವರು ಮಾಡಿರುವಂತಹ ಯುಕ್ತಿಮಲ್ಲಿಕ ಗ್ರಂಥದಲ್ಲಿ ಗುಣಸೌರಭ ಅದನ್ನು ನೋಡ್ತಾ ಬಂದಿದ್ದೀವಿ. ಇದು ಭಗವಂತನ ಗುಣಗಳನ್ನು ತಿಳಿಯುವುದಕ್ಕೆ ಮುಖ್ಯ ಸಾಧನ ಪ್ರಮಾಣ ರೂಪಕವಾಗಿರುವಂತಹದ್ದು ವೇದಗಳು. ಆದ್ದರಿಂದ ಆ ವೇದಗಳ ಒಂದು ಅವಶ್ಯಕತೆ, ವೇದಗಳು ಯಾಕೆ ಬೇಕಾಗಿದೆ ಅನ್ನೋದನ್ನು ಮೊದಲು ಸಮರ್ಥನೆ ಮಾಡ್ತಾ ಇದ್ದಾರೆ. ಸೊ ಅದನ್ನು ಗ್ರ್ಯಾಜುವಲ್ ಆಗಿ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಯಾಕೆ ನಮಗೆ ವೇದಗಳು ಅತ್ಯಂತ ಪ್ರಮುಖವಾಗಿದೆ, ಭಗವಂತನ ಮಾತನ್ನೇ ಅಂದರೆ ಪೌರುಷೇಯ ಗ್ರಂಥಗಳು ಭಗವಂತ ಮಾಡಿದ್ದು ವೇದವ್ಯಾಸ ರೂಪದಲ್ಲಿ. ಹೀಗೆ ದೇವರೇ ಸರ್ವಜ್ಞನಾಗಿರುವಂಥವನು, ಅವನು ಮಾಡಿದ ಗ್ರಂಥಗಳು ಮಾತ್ರ ಇದ್ದರೆ ಸಾಕಲ್ಲವ, ವೇದಗಳು ಯಾಕೆ ಅನ್ನುವ ಒಂದು ಸಂಶಯ ಬರಲಿಕ್ಕೆ ಅವಕಾಶವಿದೆ. ಅದಕ್ಕೆ ಒಂದು ಆರ್ಗ್ಯುಮೆಂಟ್ ಮುಂದೆ ಹಿಡ್ತಾ ಇದ್ದಾರೆ. ಏನಂತ ಹೇಳಿದರೆ ಅದು ನಾವು ಮುಂಚೆ ನೋಡಿದಂತೆ 37ನೇ ಶ್ಲೋಕದಲ್ಲಿ ಕ್ಷಿತ್ಯಾದಿ ಕರ್ತ ಸರ್ವಜ್ಞೋ ನ ಸರ್ವಸ್ಯಾಪಿ ಸಮ್ಮತಃ ಯಸ್ಯ ಅಸೌ ಸಮ್ಮತಃ ತಂ ಚ ಬುದ್ಧೋ ಯುದ್ಧೇ ಜಿಗೀಷತಿ ಅಂಥೇಳಿ. ಸರಿ, ಎಲ್ಲರಿಗೂ ಸಮ್ಮತವಾಗಿದೆಯೋ ಇಲ್ಲವೋ, ಆದರೆ ಕ್ಷಿತಿ ಅಂದರೆ ಈ ಸಮಸ್ತ ಜಗತ್ತಿಲ್ಲಿ ಕ್ಷಿತಿ ಅನ್ನೋದು ಉಪಲಕ್ಷಣತೆಯ, ಇಷ್ಟು ಪ್ರಪಂಚ ಸೃಷ್ಟಿ ಮಾಡಿದ್ದಾನೆ ಅಂದರೆ ಅವನು ಸರ್ವಜ್ಞನಾಗಿದ್ದಾನೆ. ಸರಿ, ಅದೇ ತಾರ್ಕಿಕವಾಗಿ ಒಪ್ಪಬಹುದು, ತರ್ಕದಿಂದ ಇಷ್ಟು ಪ್ರಪಂಚ ಸೃಷ್ಟಿ ಮಾಡಿದವನು ಸರ್ವಜ್ಞನಾದ ಪರಮಾತ್ಮ. ಅಂತಹ ಸರ್ವಜ್ಞನಾದ ಪರಮಾತ್ಮ ಅವನು ಮಾಡಿದ್ದು ನಮಗೆ ಅಷ್ಟೇ ಸಾಕು, ವೇದಗಳು ಅಪೌರುಷೇಯ ವೇದಗಳು ಯಾಕೆ ಬೇಕಾಗಿದೆ ಅಂತ ಒಂದು ಹೇಳಿದರೆ, ಸರ್ವಜ್ಞನಾದ ಪರಮಾತ್ಮನ ಮಾತುಗಳನ್ನು ಕೂಡ ನಾವು ಪೂರ್ಣವಾಗಿ ಸ್ವೀಕರಿಸಲಿಕ್ಕಾಗತ್ತಾ ಅಂತ ಹೇಳಿ ಅಲ್ಲಿ ಒಂದು ವಿಷಯನ ತಗೊಂಡು ಬರ್ತಾ ಇದ್ದೆ. ಬುದ್ಧ ಅಂದರೆ ಇಲ್ಲಿ ಗೌತಮ ಬುದ್ಧನ ಪ್ರಸಕ್ತಿ ಅಲ್ಲ, ಬುದ್ಧರೂಪನಾಗಿ ಪರಮಾತ್ಮನೇ ಬೋಧನೆ ಮಾಡುವಾಗ ಕೂಡ ತ್ರಿಪುರಾಸುರರ ಅವರ ವಧ ಕಾಲದಲ್ಲಿ ಬುದ್ಧರೂಪನಾಗಿ ಭಗವಂತ ಬಂದು ಅವನು ತೋರಿಸಿ ಹೇಳಿದ ದೈತ್ಯ ಮೋಹನಕ್ಕಾಗಿ ಕೆಲವು ಮಾತುಗಳನ್ನು ದೈತ್ಯರಿಗೆ, ಅಂದರೆ ಅದು ಎರಡರ್ಥಗಳು ಇರುವಂತೆ ಹೇಳಿದ, ದೈತ್ಯಗಳಿಗೆ ಮೋಹನ ಉಂಟು ಮಾಡಿದ, ಅದನ್ನೇ ಮತ್ತು ಪ್ರಶಾಂತ ವಿದ್ಯಾ ಅಂತ ದೇವತೆಗಳಿಗೆ ಬೋಧನೆ ಮಾಡಿದ. ಅಂದರೆ ಬೋಧನೆ ಮಾಡುವಾಗಲೇ ದೈತ್ಯರ ಮೋಹನಾರ್ಥಕವಾಗಿ ಹೇಳಿದ್ದ ಅಂತ ಹೇಳಿದರೆ ಭಗವಂತ ಹೀಗೆ ಮೋಹನಾರ್ಥಕವಾಗಿ ಹೇಳ್ತಾನೆ ಅನ್ನುವ ಒಂದು ಮಾತು ಬರುತ್ತೆ. ಅದಕ್ಕೆ ವ್ಯಭಿಚಾರ ಅಂತ ನಾನು ಒಂದು ಶಬ್ದ ಪ್ರಯೋಗ ಮಾಡಿದೆ. ವ್ಯಭಿಚಾರ ಅಂದರೆ ವಿಭಿನ್ನವಾಗಿ ಅಭಿಚರಿಸುವುದು, ಅಂದರೆ ಒಂದು ಸಂದರ್ಭದಲ್ಲಿ ಒಂದು ರೀತಿಯಲ್ಲಿ, ಇನ್ನೊಂದು ಸಂದರ್ಭದಲ್ಲಿ ಇನ್ನೊಂದು ರೀತಿಯಲ್ಲಿ, ಅದು ಅರ್ಥ ಬೇರೆ ಬೇರೆ ಅರ್ಥಗಳನ್ನು ಉಂಟು ಮಾಡಿದರೆ ಅದಕ್ಕೆ ವ್ಯಭಿಚಾರ ಅಂತ ಕರೀತಾರೆ. ವ್ಯಭಿಚಾರ ನಿರೂಪಣ ಅಂತೇಳಿ ಅದಕ್ಕೆ ಹೇಳ್ತಾರೆ. ಜಿಗೀಷಿತ ಅಂದರೆ ವ್ಯಭಿಚಾರ ನಿರೂಪಕೋ ಭೂತ್ವ ಅನುಮಾನಂ ಆಭಾಸೀಕರೋತಿ ಇತ್ಯರ್ಥ. ಅಂದರೆ ಏನು ಅನುಮಾನ ಅಂದರೆ ತರ್ಕ ಏನು, ಯಾರು ಸರ್ವಜ್ಞನಾಗಿ ಇದ್ದಾನೋ ಸರ್ವಜ್ಞನಾದವನು ಮೋಸ ಮಾಡುವುದಿಲ್ಲ. ಮೋಸ ಮಾಡುವುದು ಯಾರು, ಯಾರಿಗೆ ಒಂದು ಪ್ರಯೋಜನ ಇದೆ ಯಾವುದೋ ಒಂದಕ್ಕಾಗಿ ಮೋಸ ಮಾಡ್ತಾನೆ ಅವನು. ಸರ್ವಜ್ಞ ಆಗದೇ ಇರುವವನು ಒಂದು ಶೋ ಕೊಡ್ತಾನೆ, ಶೋ ಮಾಡುವವನು, ಹೀಗೆ ಸ್ಟೇಜ್ನಲ್ಲಿ ಯಾರೊಬ್ಬನು ಈ ಇಡೀ ಪ್ರಪಂಚ ಸೃಷ್ಟಿ ಮಾಡಿದವನಲ್ಲ ಅವನು. ಅವನಿಗೇನೋ ಜೀವನ ವ್ಯಾಪಾರ ನಡಿಬೇಕಾಗಿದೆ, ಅವನಿಗೇನೋ ನಡೀಬೇಕಾಗಿದೆ, ಅವನು ಮೋಸ ಮಾಡ್ತಾನೆ ಜನಗಳನ್ನು. ನಾವು ಹೇಳ್ತೀವಿ ನೋಡ್ರಿ, ಒಂಥರದ ಹಿಪ್ನೊಟೈಸ್ ಮಾಡೋದಾಗಲಿ ಈ ಥರ ಏನೇನೋ ಮಾಡ್ತಾನೆ. ಆದ್ದರಿಂದ ಅಂಥವನ್ನು ಮಾಡಬಹುದು. ಸರ್ವಜ್ಞನಾದ ಪರಮಾತ್ಮನಿಗೆ ಸರ್ವಜ್ಞತ್ವ ಇರುವುದರಿಂದ ಅವನಿಗೆ ವಿಪ್ರಲಂಬತ್ವ ಇರುವುದಿಲ್ಲ ಅಂತ ಹೇಳಿದರೆ, ನಚ ಸರ್ವಜ್ಞತ್ವೇನ ಏವ ಆ ವಿಪ್ರಲಂಬ ಅನುಮಾನ, ಸರ್ವಜ್ಞತ್ವ ಇದ್ದ ಮಾತ್ರಕ್ಕೆ ಆ ವಿಪ್ರಲಂಬ ಅಂದರೆ ಮೋಸ ಮಾಡುವುದು, ಮೋಸ ಮಾಡುವುದಿರುವುದು. ಯಾರು ಸರ್ವಜ್ಞನಾಗಿದ್ದಾನೋ ಅವನು ಮೋಸ ಮಾಡುವ ದಾರಿಗೆ ಹೋಗುವುದಿಲ್ಲ ಅಂತ ಯಾಕೆ ತರ್ಕ ಮಾಡಬಾರದು ಅಂದರೆ ಇಲ್ಲ, ಅದಕ್ಕೆ ಬುದ್ಧ ರೂಪದಲ್ಲಿ ಭಗವಂತ ಅದನ್ನು ನಿರಾಕರಣೆ ಮಾಡಿದ. ಯಾಕಂದರೆ ಯಾರು ಸರ್ವಜ್ಞನಾಗಿದ್ದರೂ ಕೂಡ ಬುದ್ಧ ರೂಪದಲ್ಲಿ ಪರಮಾತ್ಮ ಒಬ್ಬರಿಗೆ ಒಂದು ಅರ್ಥ, ದೈತ್ಯರಿಗೆ ಒಂದು ಅರ್ಥ ಬರುವಂತೆ, ದೇವತೆಗಳಿಗೆ ಇನ್ನೊಂದು ಬರುವಂತೆ, ಒಂದು ವ್ಯಭಿಚಾರ ಅಂದರೆ ವಿಭಿನ್ನ ಸಂದರ್ಭಗಳಲ್ಲಿ ವಿಭಿನ್ನವಾದ ಅರ್ಥಗಳನ್ನು ಅಭಿಚರಿಸುವಂತೆ ಇರುವಂತೆ ಮಾಡಿದ. ಆದ್ದರಿಂದ ಆ ಅನುಮಾನ, ಆ ತರ್ಕ, ಅನುಮಾನ ಅಂದರೆ ಇಲ್ಲಿ ವ್ಯಾಪ್ತಿ, ಅದು ಮಾಡಲಿಕ್ಕಾಗೋದಿಲ್ಲ. ಏನು ವ್ಯಾಪ್ತಿ? ಸರ್ವಜ್ಞತ್ವನಾದವನು ವಿಪ್ರಲಂಬನಾಗುವುದಕ್ಕೆ, ಮೋಸ ಮಾಡುವುದಕ್ಕೆ ಅವಕಾಶವಿಲ್ಲ ಅಂತ ಹೇಳ. ಸರ್ವಜ್ಞನಾದರೂ ಅವನು ದೈತ್ಯರನ್ನು ಮೋಹ ಮಾಡಿದ, ಅವನು ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ಅರ್ಥ ಬರುವಂತೆ ಮಾಡಿದ. ಆದ್ದರಿಂದ ಪರಮಾತ್ಮ ಸರ್ವಜ್ಞತನಾದರೂ ಹಾಗೆ ಮಾಡಬಹುದು ಅಂತ ಹೇಳಿದಾಗ ನಮ್ಗೆ ಇನ್ನೊಂದು ಒಂದು ಸಂಶಯ ಬರುತ್ತೆ. ಏನು ಸಂಶಯ ಬರುತ್ತಂದ್ರೆ, ದೈತ್ಯಾನ್ ಸ ವಿಪ್ರಲಿಪ್ಸು ಚೇತ್ ದೇವಾಂಶ ಅನುಜಿಗೃಕ್ಷತಿ ಅಧರ್ಮಮಿ ತತ್ ತೃಪ್ತಿಯೈ ಧರ್ಮಂ ವಕ್ತಿ ಇತಿ ಸಂಶಯಾತ್. ನಮಗೆ ಸಂಶಯ ಬರುತ್ತೆ, ಹೌದಪ್ಪ ಒಂದೊಂದು ಸಾರಿ ಹೀಗೆ ಹೇಳ್ತಾನೆ, ಒಂದೊಂದು ಸಾರಿ ಹಾಗೆ ಹೇಳ್ತಾನೆ, ಮತ್ತೆ ಯಾವಾಗ ಧರ್ಮಕ್ಕಾಗಿ ಹೇಳ್ತಾ ಇದ್ದಾನೆ, ಯಾವಾಗ ಅಧರ್ಮಕ್ಕಾಗಿ ಹೇಳ್ತಾ ಇದ್ದಾನೆ, ಇದು ಹೀಗೆ ವಿಪ್ರಲಂಬತ್ವ ಅಲ್ಲಿ ಬಂತಲ್ವಾ ಅಂತ ಒಂದು ಸಂಶಯ ಬಂದರೆ ಅದಕ್ಕೆ ಸಮಾಧಾನ ಕೊಡ್ತಾ ಇದ್ದಾರೆ ಅಂತ ಹೇಳಿದರೆ, ದೈತ್ಯಾನ್ ಸ ವಿಪ್ರಲಿಪ್ಸು, ದೈತ್ಯರನ್ನು ಮೋಸ ಮಾಡುವುದಕ್ಕಾಗಿ ಚೇತ್ ಹಾಗೆ ಆಗಿದ್ದಿದ್ದರೆ, ದೇವಾಂಶ ಅನುಜಿಗೃಕ್ಷತಿ ಚೇತ್ ದೇವತೆಗಳಿಗೆ ಅನುಗ್ರಹ ಮಾಡ್ತಾ ಇದ್ದಾನೆ ಅದಕ್ಕಾಗಿ ಅಂತ ಹೇಳಿದರೆ, ಅಧರ್ಮಂ ಅಪಿ ತತ್ತೃಪ್ತೆ, ತತ್ತೃಪ್ತೆ ಅಂತ ಹೇಳಿದರೆ ಆ ದೇವತೆಗಳನ್ನು ಅಧರ್ಮ ಮಾರ್ಗದಲ್ಲಿ ಹಾಕುವುದಕ್ಕಾಗಿ, ಅದೇ ವಿಧವಾಗಿ ಧರ್ಮಂ ವಕ್ತೀತಿ ಅಂದರೆ ದೇವತೆಗಳನ್ನು ಧರ್ಮ ಮಾರ್ಗದಲ್ಲಿ ಹಾಕುವುದಕ್ಕಾಗಿ ಮಾಡಿದ್ದಾರೆ ಅಂತೇಳಿ. ಸೊ ತತ್ತೃಪ್ತಿಯೈಹಿ, ಯಾರು ತತ್ತನ್ನುವುದಕ್ಕೆ ದೇವತೆಗಳನ್ನು ತಗೋಬೇಕು, ತೇಷಾಂ ದೇವಾನಾಂ ತೃಪ್ತಿ, ಅಂದರೆ ಅಸುರರನ್ನು ಮೋಹನ ಮಾಡುವುದು ಕೂಡ ದೇವತೆಗಳಿಗೆ ತೃಪ್ತಿಕ್ಕಾಗಿಯೇ, ದೇವತೆಗಳಿಗೆ ಸರಿಯಾಗಿ ಹೇಳುವುದಕ್ಕೆ ಕೂಡ ದೇವತೆಗಳ ತೃಪ್ತಿ, ಅಂದರೆ ಒಟ್ಟಾರೆ ಸಜ್ಜನರ, ಯಾರು ಸಜ್ಜನರಾಗಿದ್ದಾರೋ, ಯಾರು ಸತ್ಯ ಮಾರ್ಗದಲ್ಲಿ ಹೋಗಬೇಕಂತ ಬಯಸಿದ್ದಾರೋ, ಅವರ ತೃಪ್ತಿಗಾಗಿ ಭಗವಂತ ಏನು ಮಾಡ್ತಾನೆ, ಅಸುರರಿಗೆ ಅಧರ್ಮವನ್ನು, ದೇವತೆಗಳಿಗೆ ಧರ್ಮವನ್ನು ಮರುವಂತೆ ಅದನ್ನು ಹೇಳ್ತಾ ಇದ್ದಾನೆ ಅಂತ ಹೇಳಿದಾಗ, ನಮಗೆ ಇಲ್ಲಿ ಏನಂತ ಹೇಳಿದರೆ, ಇಲ್ಲಿ ಜ್ಞಾನ ಅಂಕುರ ಸಂರಕ್ಷಣಾಯ ಯೋಗ್ಯೇಶು ದೇವೇಶು ರಾಗ ಅಂತೇಳಿ, ಭಗವಂತ ನಿಜ ದೈತ್ಯರಿಗೆ ಮೋಹ, ದೇವತೆಗಳಿಗೆ ರಾಗ, ಅಂದರೆ ರಾಗ ದ್ವೇಷಗಳಿರಬಾರದು, ಆದರೆ ರಾಗದ್ವೇಷಗಳನ್ನು ತೋರಿಸ್ತಾ ಇದ್ದಾನೆ ಭಗವಂತ. ಸರ್ವಜ್ಞಸ್ಯ ಬುದ್ಧಸ್ಯ ಕಥಂ ವಿಪ್ಲಂಬಕತ್ವಂ ತದ್ ಹೇತು ರಾಗದ್ವೇಷಯೋ ಅಸಂಭವಾತ್. ಯಾರಿಗೆ ಸರ್ವಜ್ಞತ್ವವಿದೋ ಅವನಿಗೆ ರಾಗದ್ವೇಷಗಳಿರಬಾರದು. ಆದರೆ ಇಲ್ಲಿ ಭಗವಂತನಿಗೆ ಏನಾಗ್ತಾ ಇದೆ, ಯೋಗ್ಯೇಷು ದೇವೇಶು ರಾಗ ತದ್ವಿಪರೀತ ದೈತ್ಯೇಶು ದ್ವೇಷ, ರಾಗದ್ವೇಷಗಳು ತೋರಿಸ್ತಾ ಇದ್ದಾನೆ ಭಗವಂತ. ಯೋಗ್ಯರಾದ ದೇವತೆಗಳಲ್ಲಿ ರಾಗ ಅನುರಾಗ, ಅಯೋಗ್ಯರಾದಂತಹ ದೈತ್ಯರಲ್ಲಿ ದ್ವೇಷ. ಸೊ ರಾಗದ್ವೇಷಗಳು ಭಗವಂತನಿಗೂ ಇದೆ. ಉಪಪನ್ನತ್ವ ಅದಕ್ಕೆ ಉಪಪನ್ನವು ಏವ ಇತಿ ಅಂತ ಹೇಳಿದಾಗ, ಆದರೆ ಈ ವ್ಯಭಿಚಾರ ಅಂದರೆ ಎರಡು ವಿಭಿನ್ನ ರೀತಿಯಲ್ಲಿ ಪ್ರವರ್ತಿಸುವುದು, ಇದು ಈ ವ್ಯಭಿಚಾರ ಬೇಕಾಗಿದ್ದ ವ್ಯಭಿಚಾರ ಅಂತೇಳಿ, ಅದಕ್ಕೆ ಸುಸ್ತಃ ವ್ಯಭಿಚಾರ ಅಂಥೇಳಿ. ಇದು ನಿಜ ವ್ಯಭಿಚಾರ ಅಂದರೆ ಏನು, ಎರಡು ವಿಭಿನ್ನ ರೀತಿಯಲ್ಲಿ ಪ್ರವರ್ತಿಸುವುದು, ಆದರೆ ಎರಡು ವಿಭಿನ್ನ ರೀತಿಯಲ್ಲಿ ಪ್ರವರ್ತಿಸುವುದು ಅದು ಭಗವಂತನ ಸ್ವಪ್ರಯೋಜನಕ್ಕಲ್ಲ, ಪರಪ್ರಯೋಜನಕ್ಕಾಗಿ. ಮೋಸ ಮಾಡುವವನು ಏನು ಮಾಡ್ತಾನೆ, ಅವನಿಗೆ ಯಾವುದು ಬೇಕಾಗಿದೋ ಅದು ಪಡೆಯುವುದಕ್ಕೆ ಮೋಸ ಮಾಡ್ತಾನೆ. ಅಂದರೆ ಭಗವಂತ ಇಲ್ಲಿ ಮಾಡುತ್ತಾ ಇರುವುದು ಅದು ಸ್ವಪ್ರಯೋಜನಕ್ಕಲ್ಲ, ಪರಪ್ರಯೋಜನಕ್ಕೆ, ಅಂದರೆ ಸಜ್ಜನರ ಸತ್ಪುರುಷರ ರಕ್ಷಣಕ್ಕಾಗಿ, ಅವರನ್ನು ಸಂರಕ್ಷಿಸುವುದಕ್ಕಾಗಿ ಭಗವಂತ ದೈತ್ಯರ ಮೋಹನ ಯಾಕೆ ಮಾಡಬೇಕು. ಇಬ್ಬರಿಗೂ ಸರಿ, ದೇವತೆಗಳಿಗೆ ಸರಿಯಾಗಿ ತಿಳಿಸಿಕೊಡ್ತಾ ಇದ್ದಾನೆ, ದೈತ್ಯರು ವೇದಗಳು ಬೇಕಂತ ಆ ಮಾರ್ಗದಲ್ಲಿ ಹೋದರೂ ಬುದ್ಧ ಸರಿ, ದೈತ್ಯರು ಒಳ್ಳೆ ಮಾರ್ಗದಲ್ಲಿದ್ದಾರಲ್ವ, ಅವನು ಹಾಗೆ ಬಿಟ್ಟುಬಿಡೋಣ ಅಂತ ಹೇಳಬಹುದು. ಹಾಗೆ ಮಾಡದೆ ಅವರನ್ನು ಯಾಕೆ ಮೋಹನ ಮಾಡ್ತಾ ಇದ್ದಾನೆಂದರೆ, ಅವರು ಇವೆಂಚುವಲ್ ಆಗಿ ಅದರಿಂದ ಶಕ್ತಿಯನ್ನು ಪಡೆದು ಮತ್ತು ದೇವತೆಗಳಿಗೆ ತೊಂದರೆ ಕೊಡ್ತಾರೆ, ಅಂದರೆ ಇವೆಂಚುವಲ್ ಆಗಿ ಅದು ನಾಶಕ್ಕೆ ಕಾರಣವಾಗುತ್ತೆ. ಅದಕ್ಕಾಗಿ, ಅದನ್ನು ನಿಲ್ಲಿಸುವುದಕ್ಕಾಗಿ ಭಗವಂತ ದೈತ್ಯರನ್ನು ತಪ್ಪುದಾರಿಯಲ್ಲಿ ಹಾಕ್ತಾನೆ. ಆದ್ದರಿಂದ ಹೀಗೆ ಭಗವಂತ ಮಾಡುವುದು ಅದು ಸುಸ್ತವ ಅಂದರೆ ಬೇಕಾಗಿರುವಂತಹ ವ್ಯಭಿಚಾರವೇ ಆಗಿದೆ. ಆದ್ದರಿಂದ ಇದು ಭಗವಂತನಲ್ಲಿ ಈ ವಿಧವಾದಂತಹ ಒಂದು ವಿಪ್ರಲಿಪ್ಸುತ್ವ ಇದ್ದರೂ ಕೂಡ ಅದು ಆ ವಿಪ್ರಲಿಂಬತ್ವ ಅದು ಇದ್ದಂತೆ ತೋರತ್ತೆ, ಆದರೆ ಅದು ವಿಪ್ರಲಂಬತ್ವ ಅಲ್ಲ, ಮೋಸ ಮಾಡುವುದಲ್ಲ, ಯಾರನ್ನು ಮೋಸ ಮಾಡುವುದಲ್ಲ. ಅದು ಭಗವಂತ ಹಾಗೆ ಮಾಡುವುದು ಭಕ್ತರ ಸಜ್ಜನರ ಸಂರಕ್ಷಣಕ್ಕಾಗಿ ಹಾಗೆ ಮಾಡ್ತಾ ಇದ್ದಾನೆ ಹೊರತು ಬೇರೆ ಅಲ್ಲ ಅಂಥೇಳಿ ವೇದಗಳು ಅದರಿಂದ ಅಪೌರುಷೇಯತ್ವವಾದ ವೇದಗಳಿದೆ ನೋಡ್ರಿ, ಅವು ಹಾಗಲ್ಲ. ದೈತ್ಯರಿದ್ದಾರೆ, ದೈತ್ಯರು ಫಾಲೋ ಮಾಡಿದ್ರು ಅವ್ರಿಗೆ ಒಳ್ಳೆದಾಗತ್ತೆ. ಆ ವೇದಗಳು ಅದಕ್ಕೆ ಜಡವಾಗಿದ್ದರೂ ಕೂಡ ಜಡವಾದ ವೇದಗಳನ್ನು ದೈತ್ಯರು ಫಾಲೋ ಮಾಡಿದರೂ ಅವ್ರಿಗೆ ಒಳ್ಳೆಯದೇ ಆಗತ್ತೆ. ಆದ್ದರಿಂದ ಅವು ಯಾವಾಗಲೂ ಒಳ್ಳೆಯದನ್ನೇ ಉಂಟು ಮಾಡುತ್ತೆ. ಆದರೆ ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುವುದು, ಸರಿಯಾಗಿ ಅರ್ಥ ಮಾಡಿಕೊಳ್ಳಿರುವುದು ಅದರ ಮೇಲೆ ಆಧಾರಪಟ್ಟಿರುತ್ತೆ. ಆದ್ದರಿಂದ ವೇದಗಳು ಕೂಡ ತಪ್ಪಾಗಿ ಒಂದು ಫಲ ಕೊಡುವುದು ಯಾವಾಗ, ಅವುಗಳನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡಾಗ. ಅದಕ್ಕಾಗಿ ಭಗವಂತ ಹೊರಟ. ಆದ್ದರಿಂದ ಭಗವಂತ ಏನು ಮಾಡಿದ, ನೀವು ವೇದಗಳನ್ನು ಅನುಸರಿಸಬೇಡಿ ಅಂತ ಹೇಳುವುದು ದೈತ್ಯರಿಗೆ. ಸೊ ಹೀಗೆ ಭಗವಂತ ತಾನು ಅಂದರೆ ವಿಭಿನ್ನವಾದ ಪ್ರವರ್ತನೆ ತೋರಿಸುವುದು, ಅದು ಸಜ್ಜನರ ಸಂರಕ್ಷಣಕ್ಕಾಗಿ ಹೊರಟಿರುವಂಥದ್ದು ಅಂಥೇಳಿ, ಆ ವೇದಗಳ ಪ್ರಾಮಾಣ್ಯಕ್ಕೆ ಭಂಗವಿಲ್ಲ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಅದು ಹೇಳಿದ ಮೇಲೆ ನೆಕ್ಸ್ಟ್ನಲ್ಲಿ ಈ ಪೌರುಷೇಯ ಅಪೌರುಷೇಯತ್ವಗಳ ವಾಕ್ಯಗಳ ಅವಶ್ಯಕತೆಯನ್ನು ಮತ್ತು ಮುಂದುವರಿಸ್ತಾ ಹೇಳ್ತಾ ಇದ್ದಾರೆ. ಕಥಂ ತದುಕ್ತಿ ಮಾತ್ರಾಚ ಕೃತ್ವಾದೇಹೆ ಸ್ಯಾತ್ ಪ್ರವರ್ತನಂ, ಅತಃ ಪುಂವಾಕ್ಯತೋ ಧರ್ಮ ಕಥಂ ನಿರ್ಣೀಯತೆ ವದ ಅಂತೇಳಿ. ಪುಂವಾಕ್ಯ ಅಂದರೆ ಪುರುಷವಾಕ್ಯ, ಪೌರುಷೇಯ ವಾಕ್ಯ, ಪುಂವಾಕ್ಯ ಪುರುಷವಾಕ್ಯ, ಪೌರುಷೇಯ ವಾಕ್ಯ. ಆದ್ದರಿಂದ ಅತಃ ಆ ಕಾರಣದಿಂದ ಪೌರುಷೇಯ ವಾಕ್ಯದಿಂದ ಧರ್ಮವನ್ನು ಹೇಗೆ ನಿರ್ಣಯಿಸಲ್ಪಡುತ್ತೆ ಪ್ರಶ್ನೆ. ಅಂದರೆ ಪೌರುಷೇಯ ವಾಕ್ಯದಿಂದ ಧರ್ಮದ ನಿರ್ಣಯವು ಆಗುವುದಿಲ್ಲ. ಅಂದರೆ ಅಪೌರುಷೇಯವಾದ ವೇದಗಳಿಂದ ಮಾತ್ರ ಧರ್ಮ ನಿರ್ಣಯವಾಗತ್ತೆ. ಅದಕ್ಕೆ ಕಥಂ ತದ್ ಉಕ್ತಿ ಮಾತ್ರ ತತ್ ಅಂದರೆ ಆ ಭಗವಂತನ, ಆ ಈಶ್ವರ ಸರ್ವೇಶ್ವರನ ಉಕ್ತಿ ಮಾತ್ರ ದೇವರೇ ಹೇಳಿದ್ದಾನೆ ಅಂತ ಹೇಳಿದರೆ, ದೇವರೇ ಹೇಳಿದ್ದ ಮಾತ್ರದಿಂದ ನಾವು ಕೃತ್ವಾದಿಗಳು ಅಂದರೆ ಹೋಮ ಯಜ್ಞಯಾಗಗಳು ವೇದದಲ್ಲಿ ಬಂದಿರುವಂತಹ ವಿಷಯಗಳೆಲ್ಲವೂ ಕೂಡ ಕೃತ್ವಾದೇಹೇ ಸ್ಯಾತ್ ಪ್ರವರ್ತನಂ, ಅವುಗಳಲ್ಲಿ ಪ್ರವರ್ತಿಸು ಅವುಗಳಲ್ಲಿ ವರ್ತಿಸುವುದು ಕೇವಲ ಭಗವಂತನ ಮಾತಿನ ಮಾತ್ರದಿಂದ ಆಗುವುದಿಲ್ಲ. ಅದು ವೇದಗಳಲ್ಲಿಯೂ ಹೇಳಿದ್ದಾರಾದ್ದರಿಂದ, ಭಗವಂತನೂ ಹೇಳಿದ್ದಾನಾದ್ದರಿಂದ, ಎರಡರಲ್ಲಿಯೂ ಕೋಯಿನ್ಸೈಡ್ ಆಗುವುದಂಥದ್ದು ಸಜ್ಜನರು ಸ್ವೀಕಾರ ಮಾಡ್ತಾರೆ. ಆದರೆ ದುರ್ಜನರೇನು ಮಾಡ್ತಾರೆ, ಯಾವುದೇ ಒಂದ ವೇದದ ಮೇಲ್ನೋಟದ ತಗೊಂಡು ತಪ್ಪು ಅರ್ಥ ಮಾಡುವುದು, ಇಲ್ಲ ಭಗವಂತ ವೇದಗಳು ಬೇಡ ಅಂತ ಹೇಳಿದೆ ಒಂದು ರೂಪದಲ್ಲಿ ಬುದ್ಧ ಅವತಾರ ಹೀಗೆ ರೂಪದಲ್ಲಿ ಬಂದು ವೇದಗಳು ಬೇಡ ಅಂದರೆ ಹಾಂ ವೇದಗಳು ಬೇಡ ಅದು ಸರಿ ಇಲ್ಲ ಅಂತ ಹೋಗುವುದು. ಯಾವುದೋ ಒಂದು ರೀತಿಯಲ್ಲಿ ಯಾರು ಸಜ್ಜನರಲ್ಲವೋ, ಯಾರು ದುರ್ಜನರಾಗಿದ್ದಾರೋ, ಅವರು ಯಾವುದೋ ಅಂದರೆ ಸ್ವರೂಪದ ಒಂದು ಅಭಿವ್ಯಕ್ತಿಯನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಸ್ವರೂಪ ಸ್ವರೂಪ ಎಷ್ಟು ಇಂಪಾರ್ಟೆಂಟ್ ಅನ್ನುವುದು, ದೈತ್ಯ ಪ್ರವೃತ್ತಿ ಇರುವವರು ಅವರಿಗೆ ಅದಕ್ಕೆ ಕಥಂ ಅದಕ್ಕೆ ಕೃತ್ವಾದೇಹೇ ಸ್ಯಾತ್ ಪ್ರವರ್ತನಂ ಕಥಂ ಕಥಂ ಪ್ರವರ್ತನಂ ಸ್ಯಾತ್ ಅಂತೇಳಿ, ಕೃತ್ವಾದಿಗಳಲ್ಲಿ ಪ್ರವರ್ತನಂ ಕಥಂ ಸ್ಯಾತ್, ತದುಕ್ತಿ ಮಾತ್ರ ಚ ಕೃತ್ವಾದೇಹೇ ಪ್ರವರ್ತನಂ ಕಥಂ ಸ್ಯಾತ್, ಹೇಗೆ ಪ್ರವರ್ತನೆ ಉಂಟಾಗತ್ತೆ ಕೇವಲ ಭಗವಂತನ ಮಾತಿ ಮಾತ್ರದಿಂದ ಅಂಥೇಳಿ. ಅದಕ್ಕೆ ಅತಃ ಪುಂವಾಕ್ಯತಃ ಪುರುಷವಾಕ್ಯದಿಂದ ಪೌರುಷೇಯ ವಾಕ್ಯದಿಂದ ಧರ್ಮ ಕಥಂ ನಿರ್ಣೀಯತೆ ವದ, ಹೇಗೆ ಧರ್ಮವು ನಿರ್ಣಯಿಸಲ್ಪಡುತ್ತೆ ಹೇಳು. ಅಂದರೆ ಧರ್ಮ ನಿರ್ಣಯಿಸಲ್ಪಡುವುದಿಲ್ಲ, ಭಗವಂತನ ಮಾತು ಮಾತ್ರದಿಂದ ಉಕ್ತಿ ಮಾತ್ರದಿಂದ ಕೃತ್ವಾದಿಗಳು ವೇದದಲ್ಲಿ ಹೇಳಲ್ಪಟ್ಟಿರುವಂತಹ ಹೋಮಾದಿಗಳಲ್ಲಿ ಪ್ರವರ್ತನ ಮಾಡುವುದು ಅನ್ನುವುದು ಆಗುವುದಿಲ್ಲ. ಅದಕ್ಕೆ ಏನಾಗಬೇಕು, ಎರಡು ಭಗವಂತನ ಅನುಗ್ರಹ ಇರಬೇಕು. ಆ ಭಗವಂತನ ಅನುಗ್ರಹ ಹೇಗೆ ಬರುತ್ತೆ, ಸಜ್ಜನರ ಮೇಲೆ ಸ್ವರೂಪ ಯೋಗ್ಯತೆ ಇದ್ದವರ ಮೇಲೆ ಭಗವಂತ ಅನುಗ್ರಹ ಮಾಡ್ತಾನೆ. ಆದ್ದರಿಂದ ಅವನು ಅವರಿಗೆ ಹೀಗೆ ವೇದಗಳಲ್ಲಿ ಹೇಳಿದ್ದು ಭಗವಂತನ ಮಾತುಗಳು ಎರಡು ಕೋಯಿನ್ಸೈಡ್ ಆಗುತ್ತೆ. ಬುದ್ಧಾದಿ ರೂಪದಲ್ಲಿ ಹೇಳಿದ್ದು ವೇದಗಳಿಗೆ ವಿರುದ್ಧವಾಗಿದ್ದರೆ ಅದು ಭಗವಂತನ ಅಭಿಪ್ರಾಯವಲ್ಲ ಅನ್ನುವುದು ತಿಳಿಯಬೇಕು. ಅದಕ್ಕೆ ಬೇರೆ ಅರ್ಥ ಇದೇನೋ ತಿಳ್ಕೊಳ್ಳೋಣ ಭಗವಂತನಿಂದಲೇ ಅಂತ ಹೊರಡಬೇಕು. ಒಂದು ಅಂದರೆ ಏನಾಯಿತು, ಈಗ ಬುದ್ಧಾವತಾರ ಅಂದರೆ ಈ ತ್ರಿಪುರಾಸುರ ಸಂಹಾರ ಕಾಲದಲ್ಲಿ ಬುದ್ಧಾವತಾರದಲ್ಲಿ ಬಂದು ವೇದಗಳನ್ನು ನೀವು ಅನುಸರಿಸಬೇಡಿ ಅಂತ ಹೇಳ್ದ. ಅದೇ ವಿಧವಾಗಿ ಈ ಗೌತಮ ಬುದ್ಧ ಬಾಲಬುದ್ಧನಾಗಿರುವಾಗ ಆ ಭಗವಂತ ಬಾಲಬುದ್ಧ ರೂಪದಲ್ಲಿ ಬಂದಾಗಲೂ ವೇದಗಳನ್ನು ಅನುಸರಿಸಬೇಡಿ ಅಂತ ಹೇಳ್ದ. ಹೇಳಿದಾಗ ಸಜ್ಜನರು ಸತ್ಪುರುಷರಿದ್ದರೆ ಅವರೇನು ಕೇಳ್ತಾ ಇದ್ರು, ಅರೇ ದೇವರೇ ವೇದಗಳು ಅವು ನಿತ್ಯವಾದದ್ದು, ಅಪೌರುಷೇಯವಾದದ್ದು, ಸತ್ಯವಾದದ್ದು, ಅವುಗಳನ್ನು ಬೇಡ ಅಂತ ಯಾಕೆ ಹೇಳ್ತಾ ಇದ್ದೀರಾ, ನೀವು ಹೇಳುವುದರಲ್ಲಿ ಇನ್ನೊಂದು ಅರ್ಥ ಇದೆಯೇನು ಅಂತ ಕೇಳಬಹುದು. ಅದು ಯಾರು ಕೇಳ್ತಾರೆ, ಸಜ್ಜನರಾದವರು ಕೇಳ್ತಾರೆ. ಆದರೆ ದೈತ್ಯರು ದುಷ್ಟರಾದವರು ಅದನ್ನು ಕೇಳುವುದೇ, ಓ ಯಾವುದೇ ಒಂದು ರೀತಿಯಲ್ಲಿ ತಪ್ಪು ದಾರಿಯಲ್ಲಿ ಹೋಗಲಕ್ಕೆ ಸಿದ್ಧರಾಗಿರ್ತಾರೆ. ವೇದಗಳು ಬೇಡ, ಒಂದು ವೇಳೆ ತಾತ್ಕಾಲಿಕವಾಗಿ ವೇದ ಮಾರ್ಗದಲ್ಲಿ ವೈದಿಕ ಮಾರ್ಗದಲ್ಲಿ ಹೋದರೂ ಯಾರಾದರೂ ಬಂದು, ಭಗವಂತನೇ ಬಂದು ಹೇಳಬಹುದು, ಇಲ್ಲ ಲೌಕಿಕದಲ್ಲಿರುವ ಗುರುಗಳು ಹೇಳಬಹುದು, ಯಾರೇ ಆದರೂ ಬಂದು ಆ ವೇದಗಳು ಬೇಡ ಅವು ತಪ್ಪಾಗಿ ಹೇಳುತ್ತೆ ಅಂತ ಹೇಳಿದರೆ ಕಾತಿರ್ತಾರೆ, ಅಪ್ಪ ಒಬ್ಬರು ಹೇಳಿ ನನಗೆ ಬೇಕಾದವರು ಹೇಳಿದ್ದಾರೆ ಅಂಥೇಳಿ ವೇದಗಳನ್ನು ಬಿಟ್ಟುಬಿಡ್ತಾರೆ. ಹೀಗೆ ಆ ಸ್ವರೂಪ ಯೋಗ್ಯತೆ ಇಲ್ಲದವರು ಆ ವೇದಗಳನ್ನು ಬಿಟ್ಟುಬಿಡ್ತಾರೆ. ಅಪೌರುಷೇಯವಾದ ವೇದಗಳ ಅರ್ಥಗಳು ಭಗವಂತನ ಮಾತುಗಳು ಎರಡೂ ಸೇರಿಸಿಕೊಂಡು ನಮಗೆ ನಿಶ್ಚಯಕ ಬುದ್ಧಿ, ಅದು ಹೌದು ಇದೇ ಸರಿ ಅನ್ನುವ ಬುದ್ಧಿ ಬರಬೇಕು ಅನ್ನೋದನ್ನು ಇಲ್ಲಿ ಆ ವೇದಗಳ ಪ್ರಾಮುಖ್ಯತೆಯನ್ನು ಅಷ್ಟು ಮುಂದಿಡ್ತಾ ಇದ್ದಾರೆ. ಭಗವಂತನ ಮಾತಿನನ್ನು ಕೂಡ ವೆರಿಫೈ ಮಾಡೋದಕ್ಕೆ ವೇದಗಳು ಬೇಕು, ಯಾಕಂದರೆ ಭಗವಂತ ಅಂದ ನಮ್ಮ ವೇದವ್ಯಾಸರ ದೇವರನ್ನು ನಂಬಬೇಕಂದರೆ ಓಹೋ ಇವರು ವೇದಗಳನ್ನು ವಿಭಾಗ ಮಾಡಿದ್ದಾರೆ, ವೇದಗಳನ್ನು ಎತ್ತಿ ಹಿಡಿದಿದ್ದಾರೆ, ವೇದಗಳಲ್ಲಿರುವ ಅರ್ಥಗಳನ್ನು ತಿಳಿಸಿಕೊಟ್ಟಿದ್ದಾರೆ, ವೇದಗಳ ನಿರ್ಣಯ ಮಾಡಿದ್ದಾರೆ, ಆದ್ದರಿಂದ ಇವರು ಭಗವಂತನೇ ಆಗಿದ್ದಾರೆ ಅನ್ನೋ ವಿಶ್ವಾಸ ಬರಲಕ್ಕೂ ಮತ್ತು ವೇದಗಳೇ ನಮಗೆ ಆಧಾರ. ಆದ್ದರಿಂದ ಈ ವೇದಗಳ ಪ್ರಾಮುಖ್ಯತೆಯನ್ನು ಅಷ್ಟು ಮುಂದಿಡ್ತಾ ಇದ್ದಾರೆ. ಅದಾದ ಮೇಲೆ ನೆಕ್ಸ್ಟ್ 40 ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ಯಸ್ತು ಯುಕ್ತೈ ಹಿ ಏವ ಯುಕ್ತೈವ ಅಂದರೆ ಯುಕ್ತ್ಯಾ ಏವ ಯುಕ್ತ್ಯೈವ ಧರ್ಮಸ್ಯ ನಿರ್ಣಯಂ ವರ್ಣಯೇದ್ ಬುಧ ಲಾಘವಾತ್ಸ ಸಕೃತ್ಶುದ್ಧ್ಯೈ ಪಿಬೇದ್ ಆಚಮನೋದಕಂ ಪುನರುಕ್ತಿ ಅಯುಕ್ತ್ಯಾ ಚ ಮಾತ್ರಾವೃತ್ತಿಂ ಪರಿತ್ಯಜೇತ್ ಪರೋಪಕಾರಯುಕ್ತಾಚ ಗಚ್ಚೇತ್ ಕಾಮಾತುರಾಂಗನಾಂ ಅಂಥೇಳಿ. ಅಂದರೆ ನೋಡ್ರಿ, ಈ ವೇದಗಳನ್ನು ಬೇಡ ಅಂತ ಹೇಳುವುದಕ್ಕಾಗಿ, ವೇದಗಳು ಸರಿ ಇಲ್ಲ ಇದು ಅಪ್ರಮಾಣಿಕವಾಗಿದೆ ಅಂತ ಹೇಳುವುದಕ್ಕಾಗಿ. ಮಂತ್ರಾವೃತ್ತಿಂ ಮಂತ್ರಾವೃತ್ತಿಂ ಎರಡು ಪಾಠಗಳು ಕೂಡ ತಕ್ಕೋಬಹುದು, ಎರಡು ಫೈನ್. ಯಾಕಂದ್ರೆ ಆವೃತ್ತಿ ಅಲ್ಲಿ ಪುನರಾವೃತ್ತಿ ಪುನರುಕ್ತಿಯ ವಿಷಯ ಬರ್ತಾ ಇದ್ದಾರೆ. ಸೊ ಮಂತ್ರವನ್ನು ಆವೃತ್ತಿ ಮಾಡುವುದು, ಮಂತ್ರಾವೃತ್ತಿ ಅನ್ನೋದು ಪ್ರಾಬಬ್ಲಿ ಪ್ರಿಫರಬಲ್ ಪಾಠ. ಮಾತ್ರಾವೃತ್ತಿ ಅನ್ನುವ ಅರ್ಥ ಕೂಡ ಬೃಂದಾವನಿಗೆ ಆಗತ್ತೆ, ಬಟ್ ಮಂತ್ರಾವೃತ್ತಿ ಅನ್ನುವುದು ಇಸ್ ಮೋರ್ ಅಪ್ರೋಪ್ರಿಯೇಟ್, ಮೋರ್ ಸ್ಟ್ರೈಟ್ ಫಾರ್ವರ್ಡ್.
ಓಕೆ ಓಕೆ ಓಕೆ.
ಸೊ ಅದನ್ನು ಬೇಸಿಕ ಆವೃತ್ತಿ ಅಂದರೆ ರಿಪೀಟ್ ಮಾಡೋದು. ಸೊ ಅದರ ಬಗ್ಗೆ ಹೀಗೆ ಬರುತ್ತೆ, ಏನಂದರೆ ಯಸ್ತು ಯುಕ್ತ್ಯಾ ಏವ ಧರ್ಮಸ್ಯ ನಿರ್ಣಯಂ ವರ್ಣಯೇತ್ ಬುಧಃ. ಅಂದರೆ ಒಂದು ಯುಕ್ತಿಯನ್ನು, ವೇದಗಳು ಬೇಕು ಒಪ್ಪಬೇಕೋ ಬೇಡವೋ, ಅದರಲ್ಲಿ ವೇದಗಳು ಬಂದ ಮೇಲೆ ಅಪೌರುಷೇಯತ್ವ ಅಂತ ಒಪ್ಪಿದ ಮೇಲೂ ವೇದಗಳು ಅಪೌರುಷೇಯ ಮಾಡಿದ್ದ ಮಾತ್ರಕ್ಕೆ ಅವುಗಳನ್ನು ಒಪ್ಪಬೇಕಾ ಅಂತ ತರ್ಕ ಮಾಡಬೇಕಂತ ಹೊರಟವನೇನು ಮಾಡ್ತಾನೆ, ಯುಕ್ತಿಯಿಂದಲೇ ಧರ್ಮದ ನಿರ್ಣಯ ಮಾಡಲಿಕ್ಕೆ ಆಗೋದು. ಸೊ ಯಸ್ತು ಬುಧಃ ಯುಕ್ತ್ಯಾ ಏವ ಧರ್ಮಸ್ಯ ನಿರ್ಣಯಂ ವರ್ಣಯೇತ್ ಲಾಘವಾತ್ ಸಕೃತ್ ಶುದ್ಧೈ ಪಿಬೇತ್ ಆಚಮನೋದಕಂ ಅಂಥೇಳಿ. ಅಂದರೆ ಆಚಮನ ಮಾಡ್ತಾನೆ ಸಕೃತ್ ಅಂದರೆ ಒಮ್ಮೆ, ಒಂದು ಸಾರಿ ಆಚಮನ ಮಾಡಿ ಕುಡಿತಾನೆ. ಸೊ ಓಹೋ ಆಚಮನ ಒಂದು ಸಾರಿ ಮಾಡಬೇಕು, ಸರಿ ಸನಿ ಆಗಿದೆ. ಆಚಮನ ಒಂದು ಸಾರಿ ಅಂದರೆ ಒಂದು ಸಾರಿ ಆಚಮನ ಮಾಡಿದಾಗ, ಆಚಮನ ಮಾಡಿದಾಗ ಒಂದು ಸಾರಿ ನೀರನ್ನು ತಗೊಳ್ತೀವಿ ಸ್ವೀಕಾರ ಇದು. ಸೊ ಆಚಮನ ಮಾಡುವುದನ್ನೋದು ನಡೆಯುತ್ತೆ, ಒಂದು ದಿರಾಚಮ್ಯ ಆದರೆ ಎರಡು ಸಾರಿ ಆಚಮನ ಅಷ್ಟೇ. ಆದರೆ ಪುನರುಕ್ತಿ ದೋಷ ಇರಬಾರದು ಅಲ್ವಾ. ಸೊ ಆದರೆ ಮಂತ್ರ ಜಪ ಮಾಡ್ತೀವಿ ನೋಡಿ, ಮಂತ್ರ ಆವೃತ್ತಿಯನ್ನು ಮಂತ್ರ ಜಪ ಮಾಡುವಾಗ, ಮಂತ್ರ ಜಪ ಅವೆಲ್ಲ ಮಾಡುವಾಗ ಏನು ಮಾಡ್ತೀವಿ ನಾವು, ಮತ್ತು 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 ಪೌನಃಪುಣ್ಯೇಣ. ಅದಕ್ಕೆ ಮಂತ್ರಾವೃತ್ತಿ ಅನ್ನೋದು ಪ್ರಿಫರಬಲ್ ಪಾಠ ಯಾಕಂದಿದ್ದೆ ಅಂದರೆ, ಟೀಕೆಗಳನ್ನು ನೋಡಿದಾಗ ಟೀಕೆಯಲ್ಲಿ ಅಲ್ಲಿ ಮಂತ್ರ ಅನ್ನುವುದನ್ನೇ ಉಪಯೋಗಿಸಿದ್ದಾರೆ. ನಾನು ಮಾ ಅಸ್ತು ವಚನಂ ಯುಕ್ತ್ಯಾ ಏವ. ಸೊ ಯುಕ್ತಿಯಿಂದಲೇ ಅಂತೆ. ಸೊ ಇದು ಒಂದು ಪೂರ್ವ ಪಕ್ಷ, ನಾನು ಮಾ ಅಸ್ತು ವಚನಂ ಯುಕ್ತ್ಯಾ ಮುಕ್ತಿಯಿಂದಲೇ ಆಗದೇ ಇರಲಿ ಅನ್ನುವುದು ಅಂತ ಹೇಳಿದರೆ ಧರ್ಮ ನಿರ್ಣಯ ಭವತಿ ಇತ್ಯತಃ. ಅಂದರೆ ಕೇವಲ ಯುಕ್ತಿಯಿಂದಲೇ ಧರ್ಮ ನಿರ್ಣಯವಾಗತ್ತೆ ಅಂತ ಹೇಳಿದರೆ, ಹಾಗಿರಬಾರದು ಅಂತ ಹೇಳಿದರೆ ಅದು ಹೇಗೆ ಅನ್ನೋದನ್ನು ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಏನಂತ ಹೇಳಿದರೆ ಯಸ್ತು ಇತಿ ಶುದ್ಧೈ ಸಕೃತ್ ಆಚಮನ ಉದಕಂ ಪಿಬೇತ್ ಇತಿ ಅನ್ವಯ. ಶುದ್ಧಿ ಅಂದರೆ ನಾವು ಆಚಮನ ಮಾಡೋದೇದು ಮನ ಅಂತಃಕರಣ ಶುದ್ಧಿ, ಒಳಗೆ ಶುದ್ಧಿ ಹೊರಗೆ ಶುದ್ಧಿ ಆಗುವುದಕ್ಕಾಗಿ ಆಚಮನ ಮಾಡ್ತೀವಿ. ಅದಕ್ಕೆ ಶುದ್ಧಿಗಾಗಿ ಒಮ್ಮೆ ಆಚಮನ ಉದಕವನ್ನು ನಾವು ಕುಡಿತೀವಿ, ನೀರನ್ನು ಆಚಮನ ಮಾಡಿದಾಗ ಒಂದು ಸಾರಿ ನೀರನ್ನು ಕುಡಿತೀವಿ, ಅದು ಒಂದು ಸಾರಿ ಮಾಡೋದು ಸರಿಯಾಗಿದೆ. ಆದರೆ ಮಂತ್ರವನ್ನು ಹೇಳುವಾಗ ಮಂತ್ರಾವೃತ್ತಿ ಮಂತ್ರಸ್ಯ ಪವನಪುಣ್ಯೇನ ಕಥನ ರೂಪ ಜಪಮಿತ್ಯರ್ಥ ಅಂಥೇಳಿ. ಮಂತ್ರ ವೇದ ಮಂತ್ರ ಇರುತ್ತೆ, ಆ ವೇದ ಮಂತ್ರ ಒಂದು ಸಾರಲ್ಲ, ಮತ್ತು 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 ಆ ವೇದ ಮಂತ್ರವನ್ನು ಹೇಳ್ತೀವಿ. ಜಪ ರೂಪದಲ್ಲಿ ಹೇಳಿದಾಗ ಪುನರಾವೃತ್ತಿ ಆಗುತ್ತೆ. ಪುನರಾವೃತ್ತಿ ಅಂದರೆ ಮತ್ತು ಮತ್ತು ಹೇಳುವುದು, ಮತ್ತು ಮತ್ತು ಹೇಳುವುದು ಆದರೆ ಏನಾಗತ್ತೆ, ಮತ್ತು ಮತ್ತು ಹೇಳುವುದರಿಂದ ಮತ್ತು ಮತ್ತು ಹೇಳುವುದರಿಂದ ಅದು ಪುನರುಕ್ತಿ ಆಗತ್ತಲ್ಲವಾ ಅಂತ ಅನಿಸುತ್ತೆ ಜನ. ಅಂದರೆ ಪುನರುಕ್ತಿಯ ದೋಷ, ಮಂತ್ರವನ್ನು ಮತ್ತು ಮತ್ತು ಹೇಳುವುದರ ಮೂಲಕವಾಗಿ ಪುನರುಕ್ತಿಯ ದೋಷ ಬರುತ್ತೆ, ಆದ್ದರಿಂದ ಈ ವೇದಗಳನ್ನು ಹೇಳುವುದು ಸರಿಯಿಲ್ಲ ಅಂತ ಹೇಳೋದನ್ನು ಬಿಟ್ಟುಬಿಡ್ತಾರೆ ಪರಿತ್ಯಜೇತ್. ಸೊ ಪುನರುಕ್ತಿ ಅನ್ನುವ ಮಾತಿನಿಂದ ಪುನರುಕ್ತಿ ಯುಕ್ತಿಯ ಚ ಮಂತ್ರ ಆವೃತ್ತಿ ಪರಿತ್ಯಜೇತ್, ಆ ಯುಕ್ತಿಯನ್ನು ಮಾಡಿ ಮಂತ್ರವನ್ನು ಮತ್ತು ಮತ್ತು ಹೇಳಿದರೆ ಅದು ಪುನರುಕ್ತಿ ದೋಷ ಬರ್ತಾ ಇದೆ, ಆ ವಿಧವಾಗಿ ಅದನ್ನು ಬಿಟ್ಟು ಬಿಡ್ತೀವಿ ಅಂತ ಹೇಳಿದರೆ ಅದು ಸರಿಯಿಲ್ಲ. ಪರೋಪಕಾರ ಯುಕ್ತಿಯಾಚ ಗಚ್ಚೇತ್ ಕಾಮಾತುರಾಂಗನಾಂ ಅಂತೇಳಿ ಒಂದು ಉದಾಹರಣೆ ಕೊಡ್ತಾ ಇದ್ದಾರೆ. ಅಂದರೆ ಕಾಮಾಂಗನ ವೇಶ್ಯರ ಹತ್ರ ಹೋಗುವ ಅವರಿಗೆ ನಾನು ಸಹಾಯ ಮಾಡಬೇಕು. ಅವನು ಪರೋ ವೇಶ್ಯರ ಹತ್ರ ಹೋಗುವ ವೇಷ್ಯಾಗಮನ ಮಾಡುವವನು ಅವನಿಗಾಗವನು ಹೋಗ್ತಾನೆ, ದುಷ್ಟ ಮಾರ್ಗಕ್ಕೆ ಹೋಗವನು. ಅವನು ಯುಕ್ತಿ ಮಾಡೋದೇನು ಯುಕ್ತಿ ಮಾಡ್ತಾನೆ, ಇಲ್ಲ ಇಲ್ಲ ರೀ, ಇನ್ನು ಅವರಿಗೆ ಒಂದು ಉಪಕಾರ ಆಗಬೇಕಲ್ವ, ಪಾಪ ಅವರಿಗೆ ವೃತ್ತಿ ನಡೀಬೇಕು, ಅವರಿಗೆ ವೃತ್ತಿ ನಡಿಬೇಕಾದ್ದರಿಂದ ಅವ್ರ ಹತ್ರ ಹೋಗ್ತಾ ಇದ್ದೀನಿ ಅಂತ ಹೇಳಿ ಒಂದು ಅದಕ್ಕೊಂದು ಲಾಜಿಕಲ್ ಪ್ರಪೋಸಿಷನ್ ಕೊಟ್ಟು, ಅಂದರೆ ತಪ್ಪುವನ್ನು ಮಾಡುವಾಗ ಆ ತಪ್ಪು ದಾರಿ ಹೇಳೋದಕ್ಕಾಗಿ ಒಂದು ಲಾಜಿಕಲ್ ಪ್ರಪೋಸಿಷನ್ ಕೊಡೋದು. ನಾವು ಲೋಕದಲ್ಲಿ ಕಾಣ್ತೀವಿ ಇದು ಬಹಳ ಸಾಮಾನ್ಯವಾಗಿ ನಡೆಯುವಂಥ ಯಾವುದೋ ಒಂದು ತಪ್ಪು, ತಪ್ಪು ಮಾಡುವಾಗ ತಪ್ಪಿಗೆ ಒಂದು ತರ್ಕವನ್ನು ಹೇಳಿ ಓ ಇದು ತಪ್ಪು ಮಾಡ್ತಾ ಇದ್ದೀನಿ ಅದಕ್ಕೆ ಯಾವ ಕಾರಣ ಅನ್ನೋದು ಹೇಳದೆ, ಅಂದರೆ ಒಂದು ಸ್ವಾರ್ಥ ಚಿಂತನೆ ಇರುತ್ತೆ ಯಾವಾಗ ನೋಡ್ರಿ, ಅದಕ್ಕೊಂದು ಸ್ವಾರ್ಥ ಚಿಂತನೆ ಇದೆ. ಅದೇ ತಪ್ಪು ಮಾಡೋದಕ್ಕಾಗಿ ಒಂದು ಕಾಮಸ್ತ್ರೀ ಹತ್ರ ಹೋಗುವಾಗ ಅವ್ರಿಗೇನು ಪರೋಪಕಾರ ಅವ್ರಿಗೂ ಉಪಕಾರ ಮಾಡ್ಲಿಕ್ಕೆ ಹೋಗ್ತಾ ಇದೆ ಅಂತ ಹೇಳುವಂಗೆ ಯುಕ್ತಿ ಮಾಡುವುದು, ಆದರೆ ಇವನು ಮಾಡ್ತಾ ಇರೋದು ತಪ್ಪು ದಾರಿ. ಅದೇ ವಿಧವಾಗಿ ವೇದಗಳನ್ನು ತ್ಯಾಗ ಬಿಟ್ಟು ಬಿಡೋದಕ್ಕಾಗಿ ಏನು ಮಾಡ್ತಾನೆ, ಓ ಇದು ಜಪ ಮಾಡ್ತಾರೆ ನೋಡ್ರಿ, ಜಪ ಮಾಡೋದಂದರೆ ಮತ್ತು 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 ಹೇಳೋದು, ಮತ್ತು 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 ಹೇಳೋದಂದ್ರೆ ಏನಾದರೂ ಪುನರುಕ್ತಿ ದೋಷ. ಈ ವಿಧವಾಗಿ ಜಪ ಮಾಡಬೇಕು ಅಂತ ಹೇಳ್ತಾರೆ, ಪುನರುಕ್ತಿ ದೋಷ ಬರುತ್ತೆ, ಆದ್ದರಿಂದ ನಾನು ವೇದಗಳು ನಮಗೆ ಬೇಡ, ಪುನರುಕ್ತಿ ದೋಷ ಬೇಡ, ಆದ್ದರಿಂದ ವೇದಗಳಲ್ಲಿ ಮಂತ್ರಗಳು ಬರುತ್ತೆ, ಅದನ್ನು ಜಪ ಮತ್ತು ಮತ್ತು ಮಂತ್ರವನ್ನು ಆವೃತ್ತಿ ಮಾಡಿಕೊಳ್ತೀವಿ, ಅದು ಪುನರುಕ್ತಿ ದೋಷ ಆಗತ್ತೆ, ಆದ್ದರಿಂದ ನಮಗೆ ವೇದಗಳು ಬೇಡ ಅಂಥೇಳಿ ಅದನ್ನು ತೃಣೀಕಾರ ಮಾಡ್ತಾರೆ. ಸೊ ಆ ವಿಧವಾಗಿ ನಾವು ಇಂತಹ ತಪ್ಪನ್ನು ಮಾಡಬಾರದು. ಅಂದರೆ ಈ ತಪ್ಪು ಮಾಡಿದ ಇಂತಹ ತಪ್ಪುಗಳನ್ನು, ವೇದಗಳಲ್ಲಿ ಇಲ್ಲದ ತಪ್ಪುಗಳನ್ನು ಹೀಗೆ ಪುನರುಕ್ತಿ ದೋಷ ಮುಂತಾದ ಆಪಾದನೆ ಮಾಡಿ ಅವುಗಳನ್ನು ತಿರಸ್ಕಾರ ಮಾಡುವುದು ಹೇಗಿದೆ ಅಂತ ಹೇಳಿದರೆ, ಕಾಮಾತುರ ಅಂಗನದ ಹತ್ರ ಅಂತಹ ಹೆಂಗಸರ ಕಾಮ ಅಂದರೆ ವೇಶ್ಯರ ಹತ್ರ ಹೋಗುವುದು, ಅವರಿಗೂ ಪರೋಪಕಾರ ಮಾಡಲಿಕ್ಕೆ ಹೋಗ್ತಾ ಇದ್ದೀನಿ ಅಂತ ತರ್ಕವನ್ನು ಯುಕ್ತಿ ಮಾಡಿ ಹೋಗುವುದು ಹೇಗಿದೋ ಹಾಗೆ ಇದು ಕೂಡ ಓ ಮಂತ್ರ ಆವೃತ್ತಿ ಮಾಡುವುದು ಪುನಃ ಪುನರುಕ್ತಿ ದೋಷ ಆಗತ್ತೆ, ಆದ್ದರಿಂದ ನಾವು ವೇದಗಳು ನಮಗೆ ಬೇಡ ಅಂತ ಅವುಗಳನ್ನು ಅಸ್ವೀಕಾರ ಮಾಡುವುದು, ತಿರಸ್ಕಾರ ಮಾಡುವುದು, ಅದು ಹಾಗೆ ನಡೆಯುತ್ತೆ ಅಂಥೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇದು ಅಂದರೆ ದೃಷ್ಟಾಂತಗಳ ಮೂಲಕವಾಗಿ ವೇದಗಳ ತ್ಯಾಗ ಮಾಡಬಾರದು, ವೇದಗಳು ಸ್ವೀಕಾರ ಯೋಗ್ಯವಾಗಿದೆ, ವೇದಗಳು ಈ ಫಾರ್ಮ್ ದಿ ಬೇಸಿಸ್ ಫೌಂಡೇಶನ್, ಆದ್ದರಿಂದ ವೇದಗಳನ್ನು ಒಪ್ಪದೇ ಇದ್ದರೆ ಎಷ್ಟು ಒಂದು ಗೊಂದಲ ಆಗತ್ತೆ ಅನ್ನುವುದನ್ನು ಅನೇಕ ರೀತಿಗಳಲ್ಲಿ ಇಲ್ಲಿ ಮುಂದುವರಿಸ್ತಾ ಇದ್ದಾರೆ. ಇದು ಪ್ರಯೋಜನ ಸರಿ, ಈ ವೇದಗಳು ಇವೆಲ್ಲ ನಾವು ಅನುಸಾರ ಮಾಡಿದರೆ ಅದರಿಂದ ಏನು ಪ್ರಯೋಜನವಾಗತ್ತೆ ಅನ್ನೋದನ್ನು ನೆಕ್ಸ್ಟ್ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ದೇಹ ಬಂಧಾತ್ ಬಹಿರ್ಜೀವಾನ್ ಕುರ್ಯಾತ್ ಕಾರ ಗೃಹಾತ್ ಇವ ಅನಾದಿನಿತ್ಯ ವಾಗ್ ವಾಚ್ಯ ಧರ್ಮಸಿದ್ಧೈ ತಥೋ ಅಖಿಲೈಹಿ ಅಂತೇಳಿ. ಎಲ್ಲರಿಗೂ ದೇಹ ಇದೆ, ಆ ದೇಹದಲ್ಲಿ ಜೀವ ಅಂದರೆ ದೇಹದಲ್ಲಿ ಜೀವ ಬದ್ಧನಾಗಿದ್ದಾನೆ. ಸೊ ದೇಹದಲ್ಲಿ ಬದ್ಧರಾಗಿರೋದಂದ್ರೆ ಸಂಸಾರಾವಸ್ಥೆಯಲ್ಲಿ ನಾವು ಬಂಧನಕ್ಕೆ ಸಿಡಗಾಗಿದ್ದೀವಿ. ಈ ಬಂಧನದಿಂದ ಮುಕ್ತಿ ಪಡೆಯಬೇಕೆಂದರೆ ನಮಗೆ ವೇದಗಳು ಬೇಕಾಗಿದೆ. ಕಾರಾಗೃಹ ಅಂದರೆ ಒಂದು ಜೈಲ್, ಇಂಪ್ರಿಸನ್, ಕಾರಾಗೃಹದಿಂದ ಹೊರಗೆ ಬರಲಕ್ಕೆ ಒಂದು ಯಾರ್ದೋ ಒಂದು ಸಹಕಾರ ಬೇಕು. ಕಾರಾಗೃಹದಲ್ಲಿರುವವನು ಅವನಾಗುವ ಹೊರಗೆ ಬರಲಿಕ್ಕಾಗೋದಿಲ್ಲ. ಯಾರೋ ಒಬ್ಬ ರಾಜ ಬಂದು ಅವನಿಗೆ ಅನುಗ್ರಹ ಮಾಡಿ ಇವನು ಕಾರಾಗೃಹ ಇವನು ಸರಿಯಾಗಿದ್ದಾನೆ ಕಾರಾಗೃಹದಿಂದ ಹೊರಗೆ ಹಾಕಂತೇಳಿ ಅವನು ಹೊರಗೆ ಹಾಕಿದಂತೆ ನಮಗೆ ಈ ಸಂಸಾರವೇ ಒಂದು ಕಾರಾಗೃಹ ಇದ್ದಂತೆ. ಈ ಕಾರಾಗೃಹ ರೂಪದಲ್ಲಿರುವ ಸಂಸಾರದಿಂದ ಇಲ್ಲ ಈ ಕಾರಾಗೃಹ ರೂಪದಲ್ಲಿರುವ ದೇಹದ ಬಂಧದಿಂದ ನಮಗೆ ಹೊರಗೆ ಬಹಿಹಿ ಜೀವಾನ್ ಕುರಿಯಾತ್, ದೇಹ ಬಂಧಾತ್ ಬಹಿಹಿ ಜೀವಾನ್ ಕುರಿಯಾತ್ ಕಾರಾಗೃಹಾತ್ ಇವ, ಅದು ಬಿಡಿಸಿದ್ರೆ ಮೊದಲನೇದು. ಅದೇ ವಿಧವಾಗಿ ನೆಕ್ಸ್ಟ್ನಲ್ಲಿ ಅನಾದಿ ನಿತ್ಯ ವಾಕ್ ವಾಚ್ಯ ಧರ್ಮ ಸಿದ್ಧೈ ತತಃ ಅಖಿಲೈಹಿ, ಇವು ಪದ ವಿಭಾಗ ಮಾಡಿದರೆ. ಸೊ ದೇಹಬಂಧದಿಂದ ಜೀವರಿಗೆ ಹೊರಗೆ ಬರುವಂತೆ ಮಾಡುತ್ತೆ, ಕಾರಾಗೃಹದಿಂದ ಜೈಲಿನಿಂದ ಹೊರಗೆ ಬರಲಿಕ್ಕೆ ಹೇಗ ಅನುಕೂಲವಾಗುತ್ತೋ ಹಾಗೆ ಅನುಕೂಲ ಹಾಗೆ ನಮ್ಮನ್ನು ಹೊರಗೆ ಹಾಕುತ್ತೆ ಈ ವೇದಗಳನ್ನು ನಾವು ಆಶ್ರಯ ಮಾಡಿಕೊಂಡರೆ. ಯಾಕೆಂದರೆ ಅನಾದಿ ನಿತ್ಯ ವಾಕ್ ವಾಚ್ಯ, ಅನಾದಿ ನಿತ್ಯವಾಗಿರುವಂಥದ್ದು ವೇದಗಳು. ಅನಾದಿ ನಿತ್ಯವಾಗಿ ಇರುವಂತಹ ಈ ವೇದ ವಾಕುಗಳು ಯಾವುದಿದೋ ಅವು ಧರ್ಮಸಿದ್ಧಿಗಾಗಿಯೇ ಇದೆ. ಧರ್ಮಸಿದ್ಧಿ ಧಾರಣಾ ಧರ್ಮ ಅಂತೇಳಿ, ಧರ್ಮ ಧಾರಣೆ ಏನು ಧಾರಣೆ ಮಾಡುವುದು ಅಂದರೆ ನಾವು ಅದನ್ನು ಅನುಸರಿಸಿದರೆ ಅವು ನಮ್ಮನ್ನು ರಕ್ಷಣೆ ಮಾಡುತ್ತೆ. ಧರ್ಮೋ ರಕ್ಷತೆ ರಕ್ಷಿತ, ಯಾವುದು ನಾವು ಧಾರಣೆ ಮಾಡಿದರೆ ಅದು ನಮ್ಮನ್ನು ರಕ್ಷಣೆ ಮಾಡುತ್ತೋ ಅದು ಧರ್ಮ. ನಾವು ಧಾರಣೆ ಮಾಡುವುದಂದರೆ ಅದನ್ನು ಅನುಸರಿಸುವುದು, ನಾವು ಅದನ್ನು ಅನುಸರಿಸಿದರೆ ಅದು ನಮ್ಮನ್ನು ಕಾಪಾಡುತ್ತೆ. ಆದ್ದರಿಂದ ಅಂತಹ ಧರ್ಮ ಸಿದ್ಧಿಗಾಗಿ ಎಲ್ಲರಿಂದಲೂ ತತಃ ಅಖಿಲೈಹಿ ಅಂದರೆ ಯಾರು ಯಾರು ಯೋಗ್ಯರಿದ್ದಾರೋ ಯೋಗ್ಯರಾದವರೆಲ್ಲರೂ ಕೂಡ ಈ ಅನಾದಿನಿತ್ಯವಾದ ವೇದ ವಾಕುಗಳಿಂದ ಅವರು ಕಾರಾಗೃಹದಿಂದ ಹೊರಗೆ ಬಂದಂತೆ ದೇಹಬಂಧದಿಂದ ಹೊರಗೆ ಬಂದವರಾಗ್ತಾರೆ ಅನ್ನೋದನ್ನು ಇಲ್ಲಿ ಹೇಳ್ತಾರೆ. ದೇಹಬಂಧಾತ್ ದೇಹ ಆಖ್ಯ ಬಂಧನಾತ್ ಜೀವಾನ್ ಬಹಿಹಿ ಕುರಿಯಾತ್ ಅಂದರೆ ಶಿರಶ್ಚಿತ್ವ ದೇಹಾದ್ ಬಹಿರ್ ನಿಸ್ಸಾರಯೇತ್ ಇತ್ಯರ್ಥ ಅಂತೇಳಿ. ಅಂದರೆ ಅದು ಉಪಲಕ್ಷಣತೆ ಹೇಳುವಂಥದ್ದು ಅಂದರೆ ಏನು, ನಮಗೆ ಮೋಕ್ಷ ಮಾರ್ಗಕ್ಕೆ ಕರ್ಕೊಂಡು ಹೋಗುವಂಥದ್ದಾಗಿದೆ ಅಂಥೇಳಿ ಹೇಳ್ತಾ ಇದ್ದಾರೆ. ಈ ವಿಧವಾಗಿ ತತ್ರ ದುಷ್ಟ ಕಾರಾಗೃಹ ಅನ್ನೋದು ದುಷ್ಟ ಅಂತ. ತಥಾಚ ದೇಹ ಬಂಧ ಧ್ವಂಸರೂಪ ಹಿಂಸಾ ಅಪಿ ಪುಣ್ಯ ಸಾಧನ ಸ್ಯಾದಿತಿ ಭಾವ. ದೇಹ ಬಂಧವನ್ನು ಧ್ವಂಸ ಮಾಡುವುದು ಅದು ಕಷ್ಟವಾದರೂ ಕೂಡ, ಅಂದರೆ ನಮಗೆ ಈ ದೇಹವನ್ನು ಭೌತಿಕ ದೇಹ ಬಿಟ್ಟು ಹೋಗುವುದು ಕಷ್ಟ, ಅದಾದ ಮೇಲೆ ಅನಿರುದ್ಧ ದೇಹ ಲಿಂಗ ದೇಹ ಇವೆಲ್ಲವನ್ನು ತ್ಯಾಗ ಮಾಡುವುದು ಬಿಡುವುದು ಅಷ್ಟು ಸುಲಭವಲ್ಲ. ನಾವು ಶಾಸ್ತ್ರಗಳಲ್ಲಿ ಉಲ್ಲೇಖ ಮಾಡ್ತೀವಿ ಹೇಳ್ತೀವಿ, ಹೇಳಲಿಕ್ಕೆ ಸುಲಭವಾಗಿರುತ್ತೆ. ಈ ಸ್ಥೂಲ ದೇಹವನ್ನು ಬಿಡುವುದೇ ಅಷ್ಟು ಕಷ್ಟವಾಗಿದ್ದರೆ ಅನಾದಿ ಕಾಲದಿಂದ ಬಂದಂತಹ ಲಿಂಗದೇಹವನ್ನು ಬಿಡುವುದು ಎಷ್ಟು ಕಷ್ಟವಾಗುತ್ತೆ. ಅಯ್ಯೋ ನನ್ನದೇ ಲಿಂಗದೇಹ, ನನ್ನದೇ ಲಿಂಗದೇಹ ಅನ್ನುವ ಭಾವನೆ ತುಂಬಿ ಇರುತ್ತೆ. ಆ ಲಿಂಗದೇಹವನ್ನು ಬಿಟ್ಟು ಸ್ವರೂಪ ದೇಹ, ಅದರಲ್ಲಿ ಇನ್ಫ್ಯಾಕ್ಟ್ ಆ ಲಿಂಗದೇಹಕ್ಕೆ ಎಷ್ಟು ಕ್ಲೋಸ್ ಆಗಿರುತ್ತೆ ಸ್ವರೂಪ ದೇಹ. ಆದ್ದರಿಂದ ಅಂತಹ ಲಿಂಗದೇಹವನ್ನು ಬಿಡಬೇಕಂದರೆ ಅಷ್ಟು ಸುಲಭವಲ್ಲ, ಅದು ಬಹಳ ಕಷ್ಟ, ಹಿಂಸೆ, ನಿಜವಾದ ಒಂದು ಹಿಂಸೆ ರೂಪದಲ್ಲಿಯೇ ಇರುತ್ತೆ. ಆದರೂ ಅದು ಒಳ್ಳೆಯದಕ್ಕೆ ಬೇಕಾದಂತಹ ಹಿಂಸೆ, ಪುಣ್ಯ ಸಾಧಕವಾದಂತಹ ಹಿಂಸೆ. ಆದ್ದರಿಂದ ಅಂಥ ಒಂದು ಬಂಧನ ವಿಮೋಚನ ಅನ್ನುವುದು ಆ ವೇದಗಳಿಂದ ಮಾತ್ರ ಆಗತ್ತೆ ಅಂಥೇಳಿ ಹೇಳ್ತಾ ಇದ್ದಾರೆ. ಅದಕ್ಕೆ ಇಲ್ಲಿ ಹೇಳುವಾಗ ಏವಂಚ ಇಂದ್ರಿಯ ಲಿಂಗ ಪೌರುಷೇಯ ಶಬ್ದ ಅಪ್ರಮಾಣಕತ್ವೆ, ಅದನ್ನೇ ಮುಂದಿನದರಲ್ಲಿ ಕೂಡ ಹೇಳಿದ್ದಾರೆ. ಏನಂತ ಹೇಳಿದರೆ ಇಂದ್ರಿಯ ಲಿಂಗ ಪೌರುಷೇಯ ಶಬ್ದ ಅಪ್ರಮಾಣತ್ವೇ ಸತಿ ಇತಿ ಪೂರ್ವೋಕ್ತ ಹೇತು ಅಂತೇಳಿ. ಪೌರುಷೇಯ ಶಬ್ದ ಅಲ್ಲಿ ಪೌರುಷೇಯ ಶಬ್ದಗಳ ಅಪ್ರಮಾಣ, ಇಂದ್ರಿಯ ಲಿಂಗ ಪೌರುಷೇಯ ಶಬ್ದಗಳ ಅಪ್ರಮಾಣ ಅಂತ ಹೇಳಿದರೆ ಇಂದ್ರಿಯ ಲಿಂಗ ಅಂದರೆ ಲಾಜಿಕ್ ಅನುಮಾನ, ಲಿಂಗ ಅನ್ನುವುದು ನ್ಯಾಯ ಅನುಮಾನ ಲಾಜಿಕ್ ತರ್ಕ ಇವೆಲ್ಲವೂ ಕೂಡ ಪರ್ಯಾಯ ಶಬ್ದಗಳು. ಅನುಪ್ರಮಾಣ ಪ್ರತ್ಯಕ್ಷ ಅನುಮಾನ ಆಗಮವನ್ನು ಇಲ್ಲಿ ಎರಡಾಗಿ ಬಿಡಿಸಿದ್ದಾರೆ. ಆಗಮ ಅಂದರೆ ನಿಜವಾಗಿ ಅಪೌರುಷೇಯ ವಾಕ್ಯಗಳು, ಪೌರುಷೇಯ ವಾಕ್ಯಗಳಲ್ಲಿ ಶುದ್ಧವಾದ ಪೌರುಷೇಯ ವಾಕ್ಯಗಳು ಆಗಮಗಳಾಗತ್ತೆ. ಅಂದರೆ ಅಪೌರುಷೇಯ ವಾಕ್ಯಗಳಿಗೆ ಅವಿರುದ್ಧವಾಗಿರುವಂತಹ ಪೌರುಷೇಯ ವಾಕ್ಯಗಳು ಅವು ಸದಾಗಮಗಳಾಗತ್ತೆ. ಅಪೌರುಷೇಯ ವಾಕ್ಯಗಳಿಗೆ ವಿರುದ್ಧವಾಗಿರುವಂತಹದ್ದು ಯಾವುದಾದರೂ ಇದ್ದರೆ ಪೌರುಷೇಯ ವಾಕ್ಯಗಳು ಅವು ದುರಾಗಮಗಳಾಗತ್ತೆ. ಆದ್ದರಿಂದ ಅಲ್ಲಿ ಅಪ್ರಮಾಣಿಕತ್ವ ಅಂತ ಹೇಳುವಾಗ ಅದು ಅತೀಂದ್ರಿಯಸ್ಯ ಅಂತ ಹೇಳಿದ್ದಾರೆ. ಅಂದರೆ ಪ್ರತ್ಯಕ್ಷ ಯಾವಾಗಲೂ ಅಪ್ರಮಾಣ್ಯ ಅಲ್ಲ, ಯಾಕಂದರೆ ಬೆಂಕಿ ಸುಡುತ್ತೆ ಅನ್ನುವುದು ಅದು ಅಪ್ರಮಾಣವಲ್ಲ. ಆದರೆ ಅದು ಪ್ರತ್ಯಕ್ಷ ಸಿದ್ಧವಾದ ವಿಷಯ, ಪ್ರತ್ಯಕ್ಷಕ್ಕೆ ಅತೀಂದ್ರಿಯವಾದ ವಿಷಯಗಳು, ಈ ಭಗವಂತ ಧರ್ಮ ಪಾಪ ಪುಣ್ಯ ಇವೆಲ್ಲವೂ ಕೂಡ ಅತೀಂದ್ರಿಯ ವಿಷಯಗಳು. ಅತೀಂದ್ರಿಯ ವಿಷಯಗಳು ಅಂದರೆ ಇಂದ್ರಿಯಕ್ಕೆ ಗೋಚರವಾಗದೇ ಇರುವ ವಿಷಯಗಳು, ಪ್ರತ್ಯಕ್ಷಕ್ಕೆ ದೂರವಾಗಿರುವಂತಹ ವಿಷಯಗಳು, ಪ್ರತ್ಯಕ್ಷಕ್ಕೆ ಅತೀತವಾಗಿರುವಂತಹ ವಿಷಯಗಳು, ಅವುಗಳಲ್ಲಿ ನಮಗೆ ಗತಿ ಕೇವಲ ಅಪೌರುಷೇಯವಾದ ವೇದಗಳು, ಅವುಗಳನ್ನು ಅನುಸರಿಸಿಕೊಂಡಿರುವಂತಹ ಪೌರುಷೇಯ ವಾಕ್ಯಗಳು, ಇಷ್ಟೇ ನಮಗೆ ಪ್ರಮಾಣ. ಆದ್ದರಿಂದ ಇಲ್ಲಿ ಹೇಳ್ತಾ ಇದ್ದಾರೆ ಏವಂಚ ಇಂದ್ರಿಯ ಲಿಂಗ ಪೌರುಷೇಯ ಶಬ್ದ ಅಪ್ರಮಾಣಕತ್ವೇ. ಅಂದರೆ ಇಂದ್ರಿಯಗಳು ಲಿಂಗಗಳು, ಲಿಂಗ ಅಂದರೆ ತರ್ಕ ಅನುಮಾನ, ಇವು ಪೌರುಷೇಯ ಶಬ್ದಗಳು ಅಪ್ರಮಾಣ ಅಂತ ಹೇಳಿದರೆ ಸಪ್ರಮಾಣ ಸಪ್ರಮಾಣಕತ್ವ ಹೇತುನ, ಅಂದರೆ ಒಳ್ಳೆ ಸರಿಯಾಗಿ ಪ್ರಮಾಣಗಳಿರುವೆ ಅನ್ನುವ ಕಾರಣದಿಂದ ಧರ್ಮ ಆದಿಕಸ್ಯ ಅಪೌರುಷೇಯ ಶಬ್ದ ಪ್ರಮಾಣಕತ್ವ ಸಿದ್ಧ ತರ್ಕ ತಾಂಡವ ಉಕ್ತ ನಿಸ್ಪ್ರತ್ಯೂಹ ಇತಿ ಉಪಸಂಹರತಿ ಅನಾದಿ ನಿತ್ಯ ಐತಿ ಅಂತ ಹೇಳಿ ಇಲ್ಲಿ ಹೇಳಿದ ಭಾವವು ತರ್ಕತಾಂಡವದಲ್ಲಿ ಇದನ್ನೇ ವ್ಯಾಸರಾಯ ಸಾರ್ವಭೌಮರವರು ಅದನ್ನೇ ಹೇಳ್ತಾರೆ. ಏನು ಅಂತ ಹೇಳಿದರೆ ಅಲ್ಲಿ ಹೇಳುವಂತಹ ಮಾತು ಇದೇ ಆಗಿದೆ. ಏನು ಅಂತ ಹೇಳಿದರೆ ನಮಗೆ ಇಂದ್ರಿಯಕ್ಕೆ ಅತೀತವಾಗಿರುವಂತಹ ಧರ್ಮ ಪುಣ್ಯ ಪಾಪ ಯಾವುದು ಯಾವುದು ಅತೀಂದ್ರಿಯ ವಸ್ತುಗಳಿವೋ ಅವು ಎಲ್ಲದಕ್ಕೂ ಕೂಡ ನಮಗೆ ಪ್ರಮಾಣ ರೂಪಕವಾಗಿರುವಂಥದ್ದು ಅಪೌರುಷೇಯ ಶಬ್ದಗಳು ಮಾತ್ರ ಪ್ರಮಾಣವಾಗಿದೆ. ಅದಕ್ಕೆ ಅನುಗುಣವಾಗಿರುವಂತಹ ಅದನ್ನು ಎತ್ತಿ ಹಿಡಿಯುವಂತಹ ಪೌರುಷೇಯ ವಾಕ್ಗಳಂದರೆ ಭಗವಂತ ಎಲ್ಲ ವೇದಗಳಿಗೆ ಅನುಗುಣವಾಗಿ ಅವುಗಳನ್ನು ಎತ್ತಿ ಹಿಡಿಯುವಂತೆ ಭಗವಂತ ಹೇಳಿದ್ದಾನೆ ಹೊರತು ವೇದಕ್ಕೆ ವಿರುದ್ಧವಾಗಿ ಭಗವಂತ ಹೇಳಿಲ್ಲ. ಆದರೆ ನಾವು ಮುಂಚೆ ನೋಡಿದ್ದೇನಂತ ಹೇಳಿದರೆ ದೈತ್ಯರ ಮೋಹಕ್ಕಾಗಿ ಹೇಳಿರಬಹುದು, ಆದರೆ ದೈತ್ಯ ಮೋಹಕ್ಕಾಗಿ ಹೇಳದೇ ಇರುವಂತಹ ಮಾತುಗಳು ಯಾವ್ದಾವುದಿದೋ ಅವೆಲ್ಲವೂ ಕೂಡ ಭಗವಂತ ಸರಿಯಾಗಿಯೇ ಹೇಳಿದ್ದಾನೆ ಅನ್ನುವುದು ಇಲ್ಲಿ ನಮಗದನ್ನು ಸಿದ್ಧಪಡಿಸ್ತಾ ಇದ್ದಾರೆ. ಸೊ ಆದ್ದರಿಂದ ಇಲ್ಲಿ ಹೇಳಿರುವಂತಹ ಮಾತಾಗಿದೆ. ಸೊ ಅದಾದ ಮೇಲೆ ಇನ್ನೊಂದು ವಿಷಯವನ್ನು ಮುಂಚೆ ಇಡ್ತಾ ಇದ್ದಾರೆ. ಏನಂತ ಹೇಳಿದರೆ ಅಸ್ಮದ್ ಆದಿಕೃತಂ ಕಾರ್ಯಂ ವ್ಯರ್ಥಂ ಸಾರ್ಥಂ ಅನರ್ಥಕೃತ್ ದೃಶ್ಯತೆ ಗೇಹ ಕುಡ್ಯಾದಿ ಕೇನಾಪಿ ನ ಕೃತಾತುಯ ಅನಾದಿತಃ ಪೂರ್ವ ಪೂರ್ವ ಸಂಪ್ರದಾಯ ಬಲ ಆಗತ ಸಾತು ನ ಅರ್ಥಂ ವ್ಯಭಿಚರೇತ್ ಕರ್ತೃ ದೋಷ ವಿವರ್ಜಿತ ಕಿಂ ಕ್ವಚಿತ್ ನ ಅವಕಾಶ ಅಸ್ತಿ ನಿತ್ಯ ಆಕಾಶೇ ಶರೀರಿಣಾಂ. ಇಲ್ಲಿ ಒಂದು ಬಹಳ ಸುಂದರವಾದ ವಿಷಯವನ್ನು ಮುಂದಿರ್ತಾ ಇದ್ದಾರೆ. ಯಾಕಂದರೆ ನೋಡ್ರಿ, ಒಂದು ಉದಾಹರಣೆ ಕೊಡ್ತಾ ಇದ್ದಾರೆ. ದೃಷ್ಟ ಅಂತ ನಾವು ನಿರ್ಮಾಣ ಅಸ್ಮತ್ ಆದಿ ಕೃತಂ ನಾವು ಮಾಡುವ ಕಾರ್ಯಗಳು ಬಿಡು ಸಮ ಫಂಕ್ಷನ್ಸ್ ಯಾವುದೇ ಒಂದು ಲೋಕದಲ್ಲಿ ಒಂದು ಕಾರ್ಯ ನಡೀತು ಅಂದರೆ ಅದು ನಮಗೆ ಮಲ್ಟಿಪಲ್ ಪಾಸಿಬಿಲಿಟೀಸ್ ಇದೆ. ಅದು ಒಂದು ಸಂದರ್ಭದಲ್ಲಿ ವ್ಯರ್ಥವಾಗಬಹುದು, ಒಂದು ಸಂದರ್ಭದಲ್ಲಿ ಸಾರ್ಥಕವಾಗಬಹುದು, ಇನ್ನೊಂದು ಸಂದರ್ಭದಲ್ಲಿ ಅನರ್ಥವನ್ನು ಉಂಟು ಮಾಡಬಹುದು. ಕಾಣಿಸ್ಕೊಳ್ಳಿ, ಉದಾಹರಣೆಗೆ ಗೇಹ ಅಂದರೆ ಮನೆ, ಹೌಸ್ ಹೌಸ್ ಬಿಲ್ಡಿಂಗ್, ಕುಡ್ಯ ವಾಲ್ಸ್ ಪಿಲ್ಲರ್ಸ್ ಇಂಥ ಅಂದರೆ ಕನ್ಸ್ಟ್ರಕ್ಷನ್ ಬೇಸಿಕ್ ಆಗಿ ಒಂದು ಉದಾಹರಣೆ ದೃಷ್ಟಾಂತ ಕೊಡ್ತಾ ಇದ್ದಾರೆ. ಒಂದು ಕನ್ಸ್ಟ್ರಕ್ಷನ್ ಮಾಡಿದರೆ ಒಳ್ಳೆ ದೃಷ್ಟಾಂತ ಮಾಡಿದರೆ ಅದು ನಮಗೆ ವ್ಯರ್ಥವಾಗಬಹುದು, ಇಲ್ಲ ಅದು ಯೂಸ್ಫುಲ್ ಸಾರ್ಥಕವಾಗಬಹುದು, ಇಲ್ಲ ಅನರ್ಥವನ್ನು ಉಂಟು ಮಾಡಬಹುದು. ಹೇಗೆ ಒಳ್ಳೆ ಮನೆಯನ್ನು ಗೋಡೆ ಕಟ್ಟಿದರೆ ಅದು ವ್ಯರ್ಥ ಆಗತ್ತೆ ರೀ ಅಂತ ಹೇಳಿದ ಅದಕ್ಕೆ ಹೇಳ್ತಾ ಇದ್ದಾರೆ. ಅನಾದಿ ನಿತ್ಯತ್ವಾಚ ಧರ್ಮ ಸಿದ್ಧಿ ಸುಶಕ ಇತ್ಯಾಹ ಅಸ್ಮದಾದಿಕುದ ಅಂತ ಹೇಳ್ತಾ ಕಿಂಚಿದ್ ವ್ಯರ್ಥಂ ಕಿಂಚಿದ್ ಅನರ್ಥಕುಚ್ಚ ದುಶ್ಯತೆ ಇತಿ ಸಂಬಂಧ ಮಹತಾ ಪ್ರಯತ್ನೇನ ಕೃತ ಗೇಹಾದೇಹೇ ಬಹಳ ಪ್ರಯತ್ನವನ್ನು ಮಾಡಿ ಕಟ್ಟಿರುವಂತಹ ಮನೆ ಮುಂತಾದವುಗಳಲ್ಲಿ ರಾಜಾದಿಭಿ ನಿಷ್ಕಾಶಿತೇ ಸತಿ ಒಂದು ಅಥಾರಿಟೀಸು ಇಲ್ಲ ರಾಜ ಯಾರೋ ಅದನ್ನು ಏ ನಮ್ಮನ್ನು ಎವಿಕ್ಟ್ ಮಾಡ್ತಾರೆ ಯಾವುದೊಂದು ಕಾರಣಗಳಿಂದ ಒಂದು ಅಡ್ಮಿನಿಸ್ಟ್ರೇಷನ್ ಇರ್ಬೋದು, ರೂಲರ್ಸ್ ಇರ್ಬೋದು, ಗೌರ್ಮೆಂಟ್ ಇರ್ಬೋದು, ಯಾರೋ ಹೊರಗೆ ಹಾಕ್ತಾರೆ, ಇಲ್ಲ ಮನೆ ನಮ್ಮನೆಗೆ ಇಲ್ಲದೆ ಮಾಡ್ತಾರೆ ಏನೋ ಕಾರಣಗಳಿಂದ, ಫಾರ್ ಸಮ್ ರೀಸನ್ಸ್ ಮಾಡಿದಾಗ ಮನೆ ಕಟ್ಟಿರ್ತಾನೆ, ಇಲ್ಲ ಏನೋ ಆಗುತ್ತೆ, ಇಲ್ಲ ಅವನಿಗೇನೋ ಕಾಯಿಲೆ ಬರುತ್ತೆ, ಎಲ್ಲೋ ದೂರ ಹೊರಟೋಗ್ತಾನೆ, ಏನೋ ಆಗುತ್ತೆ. ಸಮ್ ಸರ್ಕಮ್ಸ್ಟೆನ್ಸಸ್ ಕ್ಯಾನ್ ಲೀಡ್ ಟು ಎ ಸಿಚುಯೇಷನ್, ಆ ಮನೆ ಕಟ್ಟಿದವನು ಆ ಮನೆಯಲ್ಲಿ ಇರಲಿಕ್ಕಾಗದೇ ಇರುವಂತೆ ಮಾಡಬಹುದು, ಮಾಡುತ್ತೆ ಅಂತಲ್ಲ ಮಾಡಬಹುದು, ಇಟ್ಸ್ ಪಾಸಿಬಿಲಿಟಿ. ಅಂದರೆ ಏನು, ಮನೆ ಕಟ್ಟಿದ್ದಾನೆ, ಮನೆ ಮುಂತಾದವು ಕಟ್ಟಿದ್ದಾನೆ, ನಿರ್ಮಾಣ ಮಾಡಿದ್ದಾನೆ, ಆದರೆ ಅದು ಅವನಿಗೆ ಉಪಯೋಗವಾಗಲಿಲ್ಲ, ವ್ಯರ್ಥವಾಯಿತು, ಕಟ್ಟಿದ್ದು ಬಿಕೇಮ್ ಎ ವೇಸ್ಟ್ ವ್ಯರ್ಥ, ಅಂಥ ಪರಿಸ್ಥಿತಿ ಬರುತ್ತೆ, ಇಟ್ಸ್ ಪಾಸಿಬಲ್. ಇಲ್ಲ ಅವನು ಆ ಮನೆಯಲ್ಲಿ ಸಂತೋಷವಾಗಿರ್ತಾನೆ, ಹಿ ವಿ ಸ್ಟೇ ಇನ್ ದ ಹೌಸ್, ವಿ ಎಂಜಾಯ್, ಮನೆಯಲ್ಲಿರ್ತೀವಿ, ಸಾರ್ಥಕವಾಗತ್ತೆ. ಸುಖೇನ ಅವಸ್ಥಾನಾತ್ ಸಾರ್ಥಂ, ಸಂತೋಷವಾಗಿ ಆ ಮನೆಯಲ್ಲಿರ್ತೀವಿ, ಅದು ಸಾರ್ಥಕವಾಯಿತು, ಇಟ್ಸ್ ಮೀನಿಂಗ್ಫುಲ್. ಇಲ್ಲ ತುಲಾ ಭಿತ್ತಿ ಪಾತಾದಿನ ಕ್ವಚಿತ್ ಸ್ವಶ್ಚೇವ ನಾಶಾಚ ಅನರ್ಥಕೃದಿತಿ, ಮನೆ ಬಿದ್ದೋಗತ್ತೆ, ನಾವು ಮನೆ ಒಳಗಿರ್ತೀವಿ ಮನೆ ಬಿದ್ದೋಗತ್ತೆ, ಇಲ್ಲ ಏನೋ ಆಗಿಬಿಡತ್ತೆ, ನಮ್ಮ ಮೇಲೆ ಗೋಡೆ ಬಿದ್ದೋಗತ್ತೆ, ಆಗಿ ಪ್ರಾಣವೇ ಹುಟ್ಟೋಗ್ಬೋದು. ಅಂದರೆ ಮನೆಯಿಂದ ಸಮ್ ಎಕ್ಸ್ಟ್ರಾಡಿನರಿ ಸರ್ಕಮ್ಸ್ಟೆನ್ಸಸ್ನಲ್ಲಿ ಅನರ್ಥವೂ ಆಗಬಹುದು. ಅಂದರೆ ಒಂದೇ ಮನೆ ಇಲ್ಲ ಗೋಡೆ ಯಾವುದೇ ಆಗಲಿ, ಇನ್ ದಿಸ್ ಕ್ಯಾಟಗರಿ ಆಫ್ ಥಿಂಗ್ಸ್ ಅವು ನಮಗೆ ವ್ಯರ್ಥವಾಗಬಹುದು, ಸಾರ್ಥಕವಾಗಬಹುದು, ಅನರ್ಥ ಕೆಡು ಮಾಡಬಹುದು, ಏನಾದರೂ ಆಗಬಹುದು, ಎನಿಥಿಂಗ್ ಇಸ್ ಪಾಸಿಬಲ್ ಅಲ್ವಾ. ಹಾಗೆ ನಮಗೆ ವೇದಗಳಿಂದಲೂ ಕೂಡ ಮೇ ಬಿ ವೇದಗಳು ಗಿವ್ ಲಾಟ್ ಆಫ್ ಬೆನಿಫಿಟ್ಸ್, ಬಟ್ ಸಮ್ ಅದರ್ ಟೈಮ್ ಮೇ ಬಿ ದೇ ವಿಲ್ ಕಾಸ್ ಎನಿ ಹಾರ್ಮ್, ಆರ್ ಮೇ ಬಿ ಸಮ್ ಅದರ್ ಟೈಮ್ ದೇ ಆರ್ ವೇಸ್ಟ್, ಲೈಕ್ ನಾವು ಮಾಡ್ತೀವೆಲ್ಲ ಏನೂ ಆಗೋದಿಲ್ಲ, ವ್ಯರ್ಥ. ವ್ಯರ್ಥವಾಗಬಹುದು, ಸಾರ್ಥಕವೂ ಆಗಬಹುದು, ಇಲ್ಲ ಅನರ್ಥಕವೂ ಆಗಬಹುದು, ಎಲ್ಲವೂ ಆಗಬಹುದಲ್ಲವ. ಹೇಗಾದರೆ ಈ ಗೋಡೆ ಮನೆ ಮುಂತಾದವು ಏನು ಬೇಕಾದರೂ ಆಗಬಹುದು, ಹಾಗೆ ವೇದಗಳಿಂದಲೂ ಕೂಡ ನಮಗೆ ಏನು ಬೇಕಾದರೂ ಆಗಬಹುದಲ್ಲವ ಅಂತ ಒಂದು ಪ್ರಶ್ನೆ ಬಂದರೆ ಆ ಪ್ರಶ್ನೆ ಮಾಡಿಕೊಂಡು ಅದಕ್ಕೆ ಸಮಾಧಾನ ಕೊಡ್ತಾ ಇದ್ದಾರೆ. ಅನಾದಿಯಾಗಿ ಇರುವ ವಸ್ತುಗಳು ಪೂರ್ವ ಪೂರ್ವ ಸಂಪ್ರದಾಯ ಬಲ ಆಗತ ಸಾತು ನ ಅತ್ತಂ ವ್ಯಭಿಚರೇತ್ ಕರ್ತೃದೋಷ ವಿವರ್ಜಿತ ಅಂತೇಳಿ. ಅದಕ್ಕೆ ಅನಾದಿ ನಿತ್ಯದ ಒಂದು ವೇದಗಳ ಅವಶ್ಯಕತೆ ಯಾಕಿದೆ ಅಂತ ಹೇಳ್ತಾ ಇದ್ದಾರೆ. ಅನಾದಿ ನಿತ್ಯವಾಗಿದೆ ಅಂತ ಹೇಳಿದರೆ ಅದು ಮುಂಚೆ ಹೇಗೆ ಮಾಡ್ತೋ ಈಗ ಹಾಗೆ ಮಾಡ್ತೋ, ಈಗ ಹೇಗೆ ಮಾಡ್ತೋ ಆಮೇಲೆ, ಅಂದರೆ ಅದರಲ್ಲಿ ದೇರ್ ವಿಲ್ ನಾಟ್ ಬಿ ವ್ಯಭಿಚಾರ ದೋಷ ಇರೋದಿಲ್ಲ. ಅಂದರೆ ಮೇ ಬಿ ಬಿಲಿಯನ್ ಇಯರ್ಸ್ ಕಳೆಗೆ ವೇದ ಕೆಟ್ಟದ್ದು ಮಾಡಿತು, ಮೇ ಬಿ ಈಗ ಒಳ್ಳೇದು ಮಾಡುತ್ತೇನೋ, ಆರ್ ಮಿಲಿಯನ್ ಇಯರ್ಸ್ ಬಿಲಿಯನ್ ಇಯರ್ಸ್ಗಳಿಗೆ ಅದು ಒಳ್ಳೇದು ಮಾಡ್ಬೋದು, ಈಗ ಕೆಟ್ಟದ ಮಾಡುತ್ತೋ, ಎನಿಥಿಂಗ್ ಕ್ಯಾನ್ ಹ್ಯಾಪನ್. ಆರ್ ಇಟ್ ಮೇ ಬಿ ವೇಸ್ಟ್, ಆಗ ಯೂಸ್ಫುಲ್ ಇರ್ಬೋದು, 100 ಇಯರ್ಸ್ಗಳಿಗೆ ಬಿ ಯೂಸ್ಫುಲ್ ಇರ್ಬೋದು, ಮೇ ಬಿ ನೌ ಇಟ್ಸ್ ನಾಟ್ ಯೂಸ್ಫುಲ್, ಆರ್ ಈಗ ಯೂಸ್ಫುಲ್ ಇರ್ಬೋದು, ಮೇ ಬಿ ಆಫ್ಟರ್ 100 ಇಯರ್ಸ್ ಇಟ್ ವೋಂಟ್ ಬಿ ಯೂಸ್ಫುಲ್. ಸೊ ಈ ವೇರಿಯಂಟ್ ಬಿಹೇವಿಯರ್ ಅಂತೀವಿ ನೋಡಿ, ಬೇರೆ 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 ವಿಧವಾಗಿ ವರ್ತಿಸುವುದು ಆಗಬಹುದಲ್ಲವಾ ಅಂತ ಹೇಳಿದರೆ ಅನಾದಿನಿತ್ಯವಾದ ವಸ್ತುಗಳಿಗೆ ಆಗೋದು, ಯಾಕಂದರೆ ಅದರಲ್ಲಿ ಅನಾದಿನಿತ್ಯತ್ವ ಮೇಕ್ಸ್ ಯು ದಟ್ ಸಚ್ ಎ ಥಿಂಗ್ ಡಸಂಟ್ ಹ್ಯಾಪನ್. ಅದು ಹೇಗ್ರಿ ಹೇಳೋಕ್ಕಾಗತ್ತೆ? ಅನಾದಿನಿತ್ಯತ್ವಕ್ಕೂ ಇದಕ್ಕೇನು ಸಂಬಂಧ? ವಾಟ್ ದ ಕನೆಕ್ಷನ್ ಲಿಂಕ್ ಅಂತ ಹೇಳಿದರೆ ಅದಕ್ಕೊಂದು ಉದಾಹರಣೆ ಕೊಡ್ತಾ ಇದ್ದಾರೆ. ಈಗ ಆಕಾಶ, ಅವಕಾಶ ಇದೆ. ಆಕಾಶ ಏನು ಮಾಡುತ್ತೆ? ಇಟ್ ಗಿವ್ಸ್ ಅ ಸ್ಕೋಪ್ ಟು ಎಕ್ಸಿಸ್ಟ್. ಅವಕಾಶ ಕೊಡುತ್ತೆ, ಆಕಾಶ ಅವಕಾಶ ಕೊಡುತ್ತೆ. ಇಟ್ ಗಿವ್ಸ್ ಸ್ಪೇಸ್, ಇಟ್ ಗಿವ್ಸ್ ಅಸ್ ಯಾವುದಕ್ಕಾದ್ರೂ ಯಾವ ವಸ್ತು ಇದ್ದರೂ ಅದಕ್ಕೆ ಅವಕಾಶವನ್ನು, ಆಕಾಶ ಅವಕಾಶ ಕೊಡುತ್ತೆ. ಅದು ಇವತ್ತು ಅವಕಾಶ ಕೊಡುತ್ತೆ ರೀ, ಮತ್ತೆ ಮೇ ಬಿ ಮಿಲಿಯನ್ ಇಯರ್ಸ್ ಮುಂಚೆ ಅವಕಾಶ ಕೊಡ್ತಾ ಇದ್ದಿಲ್ಲೇನೋ, ಆರ್ ಮೇ ಬಿ ಆಫ್ಟರ್ 100 ಇಯರ್ಸ್ ದ ಸ್ಪೇಸ್ ವಿಲ್ ನಾಟ್ ಗಿವ್ ಅಸ್ ಎ ಸ್ಕೋಪ್ ಟು ಎಕ್ಸಿಸ್ಟ್. ಆಕಾಶ ಅವಕಾಶವನ್ನು ಕೊಡದೇ ಇರಬಹುದು, ಮೇ ಬಿ ಆಫ್ಟರ್ 100 ಇಯರ್ಸ್, ಆಫ್ಟರ್ 1000 ಇಯರ್ಸ್ ಮೇ ಬಿ ಆಕಾಶ ಅವಕಾಶ ಕೊಡದೇ ಇರಬಹುದು ಅಂತ ಅನುಮಾನ ಯಾರಿಗೂ ಬರೋದಿಲ್ಲ. ಓ, ಅದು 100 ಇಯರ್ಸ್ಗಳಿಗೆ ಅವಕಾಶ ಕೊಟ್ಟಿತು ಅಂದರೆ ಈಗಲೂ ಅವಕಾಶ ಕೊಡ್ತಾ ಇದೆ. ಈಗ ಅವಕಾಶ ಕೊಡ್ತಾ ಇದೆ ಅಂದರೆ ಆಫ್ಟರ್ 100 ಇಯರ್ಸ್, ಆಫ್ಟರ್ 1000 ಇಯರ್ಸ್, ಆಫ್ಟರ್ ಮಿಲಿಯನ್ ಇಯರ್ಸ್, ಆಫ್ಟರ್ ಬಿಲಿಯನ್ ಇಯರ್ಸ್ ಅವಕಾಶ ಕೊಡುತ್ತೆ. ಹಾಗೆ 100 ಇಯರ್ಸ್ ಮುಂಚೆ 1000 ಇಯರ್ಸ್ ಮುಂಚೆ ಮಿಲಿಯನ್ ಇಯರ್ಸ್ ಮುಂಚೆ ಬಿಲಿಯನ್ ಇಯರ್ಸ್ ಮುಂಚೆಯೂ ಆಕಾಶ ಅವಕಾಶವನ್ನು ಕೊಡ್ತಾನೇ ಇತ್ತು. ಯಾವಾಗಲೂ ಆಕಾಶ ಅವಕಾಶ ಕೊಡುತ್ತೆ. ನಿತ್ಯವಾದ ಆಕಾಶದ ಬಿಹೇವಿಯರ್ನಲ್ಲಿ ವ್ಯತ್ಯಾಸ ಬರೋದಿಲ್ಲ, ಏಕರೀತಿಯಲ್ಲಿ ಬಿಹೇವ್ ಮಾಡುತ್ತೆ ಅದು. ಯಾವಾಗಲೂ ಆಕಾಶ ಅವಕಾಶವನ್ನು ಕೊಡೇ ಕೊಡುತ್ತೆ. ಅದರ ಅನಾದಿ ನಿತ್ಯತ್ವದ ಕಾರಣದಿಂದ ಅದರಲ್ಲಿ ವಿಭಿನ್ನ ಪ್ರವರ್ತನೆ ಬರುವುದಿಲ್ಲ. ಹಾಗೆ ಅನಾದಿ ನಿತ್ಯವಾದ ವೇದಗಳಲ್ಲಿ ಕೂಡ ವಿಭಿನ್ನ ಪ್ರವರ್ತನೆ ಬರುವುದಿಲ್ಲ. ಅದು ಮುಂಚೆ ಸಾರ್ಥಕವಾಗಿದೆ, ಈಗಲೂ ಸಾರ್ಥಕವೇ. ಆಗ ಅನರ್ಥ ಕೊಡಲಿಲ್ಲ, ಈಗಲೂ ಅನರ್ಥ ಕೊಡೋದಿಲ್ಲ. ಬಿಲಿಯನ್ ಇಯರ್ಸ್ಗಳಿಗೆ ಏನು ಮಾಡ್ತಾ ಇತ್ತು ಈಗಲೂ ಅದೇ ಮಾಡುತ್ತೆ, ಇನ್ನೊಂದು ಬಿಲಿಯನ್ ಇಯರ್ಸ್ ಆದಮೇಲೆ ಹಾಗೆ ಮಾಡುತ್ತೆ. ಹೇಗಾದರೆ ಅನಾದಿನಿತ್ಯವಾದ ಆಕಾಶ ಏಕರೀತಿಯಲ್ಲಿ ಪ್ರವರ್ತನೆ ಮಾಡುತ್ತೋ, ಹಾಗೆ ಅನಾದಿನಿತ್ಯವಾದ ವೇದಗಳು ಕೂಡ ಏಕರೀತಿಯಲ್ಲಿ ಪ್ರವರ್ತನೆ ಮಾಡುತ್ತೆ ಅಂತ ಒಂದು ತರ್ಕರೀತಿಯ ಇದನ್ನು ಪ್ರೂವ್ ಮಾಡ್ತಾ ಇದ್ದಾರೆ. ಇದೆಲ್ಲ ತರ್ಕರೀತಿಯಲ್ಲಿ ಹೇಳ್ಬೋದಾ ಅಂದರೆ ಇದು ತರ್ಕರೀತಿಯಲ್ಲಿ ಹೇಳ್ಬೋದು. ಯಾಕಂದರೆ ಇದು ಏನು ಮಾಡ್ತಾ ಇದ್ದಾರೆ, ಇದ್ದ ವಿಷಯವನ್ನು ತಿಳಿಸಿಕೊಡ್ತಾ ಇದ್ದಾರೆ. ಇದ್ದ ವಿಷಯವನ್ನು ತಿಳಿಸಿಕೊಡುವುದಕ್ಕಾಗಿ ತರ್ಕ ಬೇಕೇ ಬೇಕಲ್ವಾ? ವಾಟ್ ಎವರ್ ಇಸ್ ಆಲ್ರೆಡಿ ಮೆನ್ಷನ್ಡ್ ವೇದಗಳಲ್ಲಿ, ವೇದಗಳು ಯಾವಾಗಲೂ ನಿತ್ಯ ಅನಾದಿ ನಿತ್ಯವಾಗಿದೆ, ಅನಾದಿ ನಿತ್ಯವೂ ಅದು ಫಲವನ್ನು ಕೊಡುತ್ತೆ, ಅದು ಫಲವನ್ನು ಕೊಡದೇ ಇರುವುದು ಆಗೋದಿಲ್ಲ ಅಂತ ವೇದಗಳೇ ಹೇಳುತ್ತೆ. ಅದು ಆತ್ಮಾಶ್ರಯ ದೋಷವಲ್ಲ, ತರ್ಕದಿಂದಲೂ ಅದು ನಮಗೆ ಪ್ರೂವ್ ಆಗುತ್ತೆ ಅಂತ ತಿಳಿಸ್ಕೊಡ್ಬೋದು. ಸೊ ತರ್ಕದಿಂದಲೂ ಅದನ್ನು ಪ್ರೂವ್ ಮಾಡಬಹುದು ಅಂತ ನಮಗಿಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಹೀಗೆ ಒಂದು ಸುಂದರವಾದ ರೀತಿಯಲ್ಲಿ ವೇದಗಳ ಪ್ರಾಮಾಣ್ಯತೆಯನ್ನು, ಅವಶ್ಯಕತೆಯನ್ನು, ಅದರ ವಿಧಾನವನ್ನು ನಮಗೆ ಸ್ವಲ್ಪ ಕಾಂಪ್ಲೆಕ್ಸ್ ಲಾಜಿಕ್ ಇದೆ, ಆದರೆ ಅಷ್ಟು ಕಾಂಪ್ಲೆಕ್ಸ್ ಅಲ್ಲ. ಇಟ್ಸ್ ಮೇ ಬಿ ಎ ಲಿಟ್ಲ್ ಬಿಟ್ ಆಫ್ ಕಾಂಪ್ಲೆಕ್ಸಿಟಿ ಇಸ್ ದೇರ್, ಬಟ್ ಇದರ ಉದ್ದೇಶ ಇಷ್ಟೇ. ಆದ್ದರಿಂದ ಕಾಂಪ್ಲೆಕ್ಸಿಟಿ ಯಾವಾಗ ಹೋಗುತ್ತೆ ಅಂದರೆ ಇದರ ಉದ್ದೇಶ ವೇದಗಳಲ್ಲಿ ಇರುವಂತಹ ವಿಷಯಗಳು ಅವು ಸಾರ್ಥಕವಾಗಿದೆ, ಏಕರೀತಿಯಲ್ಲಿರುತ್ತೆ, ಅವು ಸದಾ ಉಪಕಾರಿಗಳೇ ಆಗಿದೆ, ಅದು ಅತ್ಯಂತ ಅವಶ್ಯಕವೂ ಆಗಿದೆ ಅನ್ನೋದನ್ನು ಇಲ್ಲಿ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಸೊ ಇಲ್ಲಿಗೆ ನಾನು ಮುಕ್ತಾಯ ಮಾಡ್ತಾ ಇದ್ದೀನಿ. ಸೊ ಪ್ರಶ್ನೆಗಳೇನಿದ್ರೆ ಕೇಳ್ಬೋದು. ಶ್ರೀಕೃಷ್ಣಾರ್ಪಣಮಸ್ತು. ಹರೇ ಶ್ರೀನಿವಾಸ.